ಶೋಧಯಶ್ಚಿಖಿಲಯೋನ್ ವಿಶ್ವಶೋಧಯ ಮಾತನೋತಿ ತದನು ತ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃದಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರುನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ ಓಂ ಸದಾಗಮೈಕ ವಿಜ್ಞೇಯಂ ಸಮದೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಓಂ ಶಾಂತಿಕಲ್ಪಿತತ್ವೇ ಚ ಜಗತಃ ಸತ್ಯಂ ಜಗದ್ವಯಮಪೇಕ್ಷಿತಂ ಅಂತ ಹೇಳಿ ನಹಿ ಸತ್ಯಶುಕ್ತೇ ಸತ್ಯರಜತಸ್ಯ ತಯೋ ಸಾದೃಶ್ಯಸ್ಯ ಚ ಅಭಾವೇ ಭ್ರಾಂತಿರ್ಭವತಿ ಅಂತ ಹೇಳಿ ಸ್ವಪ್ನದ ಬಗ್ಗೆ ಹೇಳಿದರು. ಸ್ವಪ್ನೇಪಿ ವಾಸನಾರೂಪಂ ಸತ್ಯಮೇವ ಜಗತ್ ಮನಸ್ಸಿ ಸ್ಥಿತಂ ಬಹಿಷ್ಠತ್ವೇನ ದೃಶ್ಯತೆ. ಮನಸ್ಸಿ ಸ್ಥಿ ವಾಸನೋಪಾದಾನಕಂ ವಾಸನಾಂಚ ಅತೀಂದ್ರಿಯತ್ವಾ ತನುಪಲಬ್ಧಿರ್ಯುಜ್ಯತೆ ನಿಮಿತ್ತಂತೂ ಅದೃಷ್ಟ ಈಶ್ವರಾಧಿಕಮಿತಿ ಭಾವ ಅತೀಂದ್ರಿಯ ಕಾರ್ಯಸ್ಯಾಪಿ ತ್ರಿಣುಕವತ್ ಉಪಲಂಭ ಸಂಭವತಿ ಅತಏವ ಅಂತರ್ಮನಸ ಉಪಲಬ್ಧಿರ್ಯುಜ್ಯತೆ ಮಧುರಾದಿ ದರ್ಶನಂ ಚ ನ ಅನುಪಪನ್ನಂ ತರ್ಹಿ ಸ್ವಶರೀರ ಸ್ವಶರಚ್ಛೇದಾದಿ ಪ್ರತೀತಿ ಅನುಪಪನ್ನ ತಸ್ಯ ಅನನುಭೂತತ್ವೇನ ವಾಸನಾ ಅಭಾವಾದಿತ್ಯತಃ ಉಕ್ತಂ. ಆಗೇನು ಪ್ರಶ್ನೆ ಬಂತು, ನಾವು ಕೆಲವನ್ನು ನೋಡದೇ ಇರೋದನ್ನು ಕೇಳದೇ ಇರೋದನ್ನು ಕನಸಿನಲ್ಲಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ದರ ಒಂದು ಇಂಪ್ರೆಷನ್ನು, ನೋಡಿದ್ದರ ವಾಸನ, ಕೇಳಿದ್ದರ ಇಂಪ್ರೆಷನ್ನು, ಕೇಳಿದ್ದರ ವಾಸನ ಅದಿರುತ್ತೆ. ಅದೇ ಉಪಾದಾನ ಕಾರಣ, ಅದೃಷ್ಟ ಈಶ್ವರೇಚ್ಛಾದಿಗಳೆಲ್ಲ ಅದಕ್ಕೆ ನಿಮಿತ್ತ ಕಾರಣ ಅಂತ ಹೇಳಿದ್ದು. ಆಗ ಒಂದು ಪ್ರಶ್ನೆ ಬಂತು, ನಾವು ಎಂದೂ ಜೀವನದಲ್ಲಿ ಅನುಭವಿಸೇ ಇಲ್ಲ, ಕಂಡೇ ಇಲ್ಲ, ಕೇಳೇ ಇಲ್ಲ, ಅದೆಲ್ಲ ಆಗ್ತಾ ಇದೆಯಲ್ಲ. ಸ್ವಶಿರಚ್ಛೇದಾದಿ ಪ್ರತೀತಿ ಅನುಪಪದ್ದ ತಸ್ಯ ಅನನುಭೂತತ್ವೇನ ವಾಸನಾ ಅಭಾವಾದಿತ್ಯತ ಉಕ್ತಂ ಮನಸ್ಸಿ ಸ್ಥಿತಂ ಇತಿ. ಅದಕ್ಕೆ ಉತ್ತರ, ಮನಸ್ಸಿ ಸ್ಥಿತಂ ಬಹಿಷ್ಠತ್ವೇನ ದೃಶ್ಯತೆ. ಮನೋಹಿ ಅನಾದಿ ಪ್ರಸಿದ್ಧಂ, ಮನಸ್ಸಂಬದ ಏನದು ಅನಾದಿ, ಆದಿ ಇಲ್ಲದ್ದು. ಅನ್ಯಥಾ ಸಂಸಾರಸ್ಯ ಸಾಧಿತ್ವ ಪ್ರಸಂಗ, ಇಲ್ಲದೆ ಹೋದರೆ ಸಂಸಾರ ಏನಾಗ್ತಿತ್ತು, ಸಾಧಿ ಆಗ್ತಾ ಇತ್ತು. ಸಾಧಿ ಅಂದ್ರೆ ಏನು, ಆದಿಯನ್ನು ಹೊಂದಿರೋದು ಸಾಧಿ, ಆದಿಯನ್ನು ಹೊಂದೇ ಇರೋದು ಅನಾದಿ. ಸಂಸಾರ ಅನಾದಿ ಆದ್ದರಿಂದಾಗಿನೇ ಅನಾದಿ ಮಾಯೆಯ ಸುಪ್ತ ಯಥಾ ಜೀವ ಪ್ರಬುದ್ಧತೆ ಅಂತ ಹೇಳಿರೋದ್ರಿಂದ, ಅನಾದಿಕಾಲದ ಸಂಸಾರಕ್ಕೆ ಅನಾದಿ ಕಾಲದಲ್ಲಿ ಮನಸ್ಸು ಇರೋದ್ರಿಂದ, ಅನಾದಿಕಾಲದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತೆ ವಾಸನ ಇರೋದ್ರಿಂದ ಅದರಿಂದ ಆಗುತ್ತೆ ಅಂತ ಹೇಳಿ. ಯಾವ ಜನ್ಮದಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ, ಆ ಅನುಭವ ಡಂಪ್ ಆಗಿರೋದು ಎಕ್ಸ್ಪೋಸ್ ಆಗೋದ್ರಿಂದ ನಾವು ಈ ಜನ್ಮದಲ್ಲಿ ಅನನುಭೂತ ಆದ ಮಾತ್ರಕ್ಕೇನೆ ಸರ್ವಥ ಅನನುಭೂತ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ತಚ್ಚ ಜನ್ಮಾಂತರಾನುಭೂತ ವಸ್ತು ವಾಸನಾರೂಪೇಣ ಪರಿಣಮತೆ ಇತಿ ಕೋ ದೋಷ ಇತಿ ಭಾವ. ತಸ್ಯ ಜನ್ಮಾಂತರ ಅನುಭೂತ ವಸ್ತು ವಾಸನಾರೂಪೇಣ, ಜನ್ಮಾಂತರದಲ್ಲಿ ಕಂಡ ಅನುಭವ, ಅನುಭೂತ ಅಂದ್ರೇನು, ಕಂಡ ಕೇಳಿದ, ವಾಸನ ಬರೋದು ಎರಡೇ ರೀತಿ ಇದೆ, ಕಂಡಿರಬೇಕು ಕೇಳಿರಬೇಕು, ಅದರಿಂದ ಬಂದಂತಹ ಪರಿಣಮತೆ ಇತಿ ಕೋ ದೋಷ ಇತಿ ಭಾವ. ಇದು ಸ್ವಪ್ನಂ, ಚಿಕ್ಕ ಮಕ್ಕಳು ಎಷ್ಟು ಸ್ವಪ್ನದಲ್ಲಿ ದೇವ ಕಂಡಾಗ ಎಚ್ಚರಿಸ್ಕೊಂಡ್ಬಿಡ್ತಾರೆ, ದೇವದ ಕಥೆ ಕೇಳಿರ್ತಾರೆ, ಕೇಳಿದ ದೇವ ನೋಡಿದ ಸಂಸ್ಕಾರ ಇಲ್ಲ. ಏನು ಸಂಸ್ಕಾರ ಇದೆ, ಕೇಳಿದ ಸಂಸ್ಕಾರ ಇದೆ, ದೇವಕ್ಕೆ ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳಿರ್ತಾರಲ್ಲ, ಆ ರೀತಿಯೇ ಕಾಣಕ್ಕೆ ಶುರುವಾಗ ಅದು ವಾಸ ಕೇಳಿದ ವಾಸನ. ಯದಿ ಸ್ವಪ್ನಂ ಜಗತ್ ಸತ್ಯಂ ಕಥಂ ತರ್ಹಿ ವೈಧರ್ಮ್ಯಾಚನ ಸ್ವಪ್ನಾಧಿವದಿತೆ ವಚನಮಿತ್ಯತ ಉಕ್ತಂ ಬಹಿಷ್ಠತ್ವೇ. ಹಾಗಿದ್ರೆ ಜಗತ್ತು ಸ್ವಪ್ನದಂತೆ ಅಲ್ಲ ಅಂತ ಹೇಳಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಿ ಅಂದರೆ ಉತ್ತರ ಕೊಡ್ತಾರೆ. ಅಲ್ಲಿ ಹೇಳಿರೋ ಉದ್ದೇಶನೇ ಬೇರೆ, ತಿಳ್ಕೊಂಡಿರೋ ಅರ್ಥನೇ ಬೇರೆ. ಬಾಹ್ಯೋಪಾದಾನಕತ್ವೇನ ಬಹಿ ಅನುಭೂತ ಐಕ್ಯೇನ ಚ ದೃಶ್ಯತೆ ತದಪೇಕ್ಷಂ ವಚನಮಿತಿ ಭಾವ. ಸ್ವಪ್ನ ಬರ್ತಾ ಇಲ್ವಂತ ನೋಡಿ, ಎಲ್ಲ ಡಿಸ್ಕನೆಕ್ಟ್ ಆಗಿದ್ದೀನಿ. ಭಾಸ್ಕರ್ ನೋಡಿ ಕೆಳಗೆ ಹೋಗ್ತಾ ಇಲ್ವಂತ, ಅಲ್ಲಿ ಸ್ವಿಚ್ ಆಫ್ ಮಾಡಿದಾರೆ ನೋಡ್ಬೇಕು ಕೆಳಗಡೆ ಏನಾಯ್ತೀಗ. ವಚನ ಸ್ವಪ್ನದಂತೆ ಜಗತ್ತಲ್ಲ ಅಂತ ಹೇಳಿದ್ದಾರೆ. ನೀವೇನು ಹೇಳಿದ್ರಿ, ಸ್ವಪ್ನನು ಸತ್ಯ ಜಗತ್ತು ಸತ್ಯ ಅಂತೀರಿ. ಸ್ವಪ್ನದಂತೆ ಜಗತ್ತಲ್ಲ ಅಂತ ವೇದವ್ಯಾಸ ಹೇಳಿದ ಮೇಲೆ ಸ್ವಪ್ನ ಸತ್ಯ ಅಂತ ನೀವು ಹೇಳಿದ್ರೆ ಈಗ ಸುಳ್ಳು ಅಂತ ಆಯ್ತಲ್ಲ ಅಂತ ವಾದ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅಲ್ಲಿ ಸ್ವಪ್ನಕ್ಕಿಂತ ಜಗತ್ತು ಬೇರೆ ಅಂತ ಹೇಳಿದ ಉದ್ದೇಶ, ಸ್ವಪ್ನ ಸತ್ಯ ಜಗತ್ ಸುಳ್ಳು ಅಂತ ಅರ್ಥದಲ್ಲ, ಸ್ವಪ್ನಕ್ಕೂ ಜಗತ್ತಿಗೂ ಒಂದು ವ್ಯತ್ಯಾಸ ಇದೆ ಅಂತ ಹೇಳಿದ್ಬಿಟ್ಟಿದ್ದಾರೆ ಹೊರತು ಅದು ಎರಡು ಸತ್ಯಾಭಿಷತ್ವ ಎರಡು ಸತ್ಯನೇ, ಸ್ವಪ್ನವೂ ಸತ್ಯ ಜಗತ್ತು ಸತ್ಯ. ಆದರೆ ಎಲ್ಲಿ ನಾವದು ಸತ್ಯ ಅಲ್ಲ ಅಂತ ಹೇಳ್ತೇವೆ ಅದಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ. ಏನು ಅಂದರೆ ಬಾಹ್ಯೋಪಾದಾನಕತ್ವೇನ ಬಹಿರನುಭೂತ ಐಕ್ಯೇನ ಚತುಶ್ಯತೆ ತದಪೇಕ್ಷಂ ವಚನೆ ವಿಧಿ ಭಾವ. ಸ್ವಪ್ನದಾಗ ಆನೆ ನೋಡ್ತೇವೆ, ಆನೆ ಇದೆ ಇಲ್ಲಿ ಕನಸಲ್ಲಿ ಆನೆ ನೋಡ್ತೇವೆ, ಆನೆ ಇದೆ. ಆದರೆ ಬಾಹ್ಯ ಸ್ವಪ್ನದಲ್ಲಿರ್ತಕ್ಕಂಥ ಆನೆ ವಾಸನಾಜನ್ಯವಾದ ಆನೆ, ಎದುರಿಗಿರ್ತಕ್ಕಂಥ ಆನೆ ಏನದು? ಪ್ರತ್ಯಕ್ಷ ಕಾಣತಕ್ಕಂಥ ಈ ಆನೆ. ಇಷ್ಟೇ ಡಿಫರೆನ್ಸ್ ಹೊರತು ಅದು ಆನೆ ಇದು ಆನೆ. ಈ ಚಿತ್ರದಲ್ಲಿ ಬರೆದ್ರು ಆನೆನೆ, ಆಕ್ಚುಯಲ್ ಆನೆನೂ ಆನೆನೆ. ಇದು ಸುಳ್ಳು ಆನೆನ ಇದು ಚಿತ್ರದಲ್ಲಿ ಬರೋದು. ಆನೆಯ ಚಿತ್ರವಾಗಿ ಕರೆಕ್ಟೇ ಅದು, ಆನೆಯ ಚಿತ್ರವಾಗಿ ಕರೆಕ್ಟ್. ಆನೆಯಾಗಿ ಅದು ಕರೆಕ್ಟ್, ಆನೆಯಾಗಿ ಅದು, ಆನೆಯ ಚಿತ್ರವಾಗಿ ಇದು, ಅದು ಆನೆಯ ಕನಸಾಗಿ ಅದು, ಮೂರು ಕರೆಕ್ಟೇ. ಆನೆಯ ಚಿತ್ರ ಹೊರಗಿದೆ, ಅದು ಆನೆ ಅಲ್ಲ, ಆದರೂ ಆನೆ ಹೌದು. ಇದು ಆನೆ ಡಬಲ್ ಆನೆ, ಇದು ಆನೆನೂ ಹೌದು, ಚಿತ್ರನೂ ಹೌದು, ಆನೆನೂ ಎರಡೂ ಆಗಿಬಿಟ್ಟಿದೆ. ಆದರೆ ಸ್ವಪ್ನದಲ್ಲಿ ಆ ರೀತಿ ಆಗೋದ್ರಿಂದ ಅರ್ಥದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಹೊರತು ಸ್ವಪ್ನಕ್ಕೂ ಜಗತ್ತಿಗೂ ಕೂಡ ಸತ್ಯತ್ವದಲ್ಲಿ ಸಾಮ್ಯ ಇದೆ ಎಂಬುದು ಅಬಾಧಿತ ಅಂತ ಅರ್ಥ. ಬಾಹ್ಯತ್ವ ಆರೋಪೇಚ ಅಧಿಷ್ಠಾನಾಧಿಕಂ ವಸ್ತೇವೇತಿ ನಾ ವ್ಯಾಪ್ತಿ ಭಂಗ. ಇನ್ನು ಸ್ವಪ್ನದಲ್ಲಿ ಏನು ಕಾಣಿಸ್ತೀಗ? ಮಧ್ಯಾಹ್ನ ಎಲ್ಲೋ ಹೋಗ್ತಾ ದೇವಸ್ಥಾನದ ಆನೆ ಕಂಡಿದ್ದ, ಅದೇ ಕನಸಲ್ಲಿ ಬಂತು ಅಂದ್ರೆ ಮಾತ್ರ ತಪ್ಪಷ್ಟೇ. ಅದರ ವಾಸನ ಕನಸಲ್ಲಿ ಬಂತೆ ಹೊರತು ಅದೇ ಕನಸಲ್ಲಿ ಬಂದಿಲ್ಲ ಅಷ್ಟೇ. ಅಧಿಷ್ಠಾನಾಧಿಕಂ ಅಸ್ತೇವೇತಿ ನಾ ವ್ಯಾಪ್ತಿ ಭಂಗ. ಅಲ್ಲೋ ಅಧಿಷ್ಠಾನ, ಇಲ್ಲೋ ಅಧಿಷ್ಠಾನ. ಅಲ್ಲಿರಲಿಕ್ಕೆ ಭೂಮಿ ಇತ್ಯಾದಿ ಹೇಗಿದೆ, ಮನಸ್ಸಾಗಿದೆ. ಅದರಿಂದ ಸತ್ಯತ್ವಕ್ಕೆ ಏನೇನು ಬೇಕೋ ಅದೆಲ್ಲ ಇರೋದರಿಂದ ಸ್ವಪ್ನವೂ ಕೂಡ ಏನಲ್ಲ, ಸುಳ್ಳಲ್ಲ. ಜಯ ಜಯ ಗಜಮದ್ರಾಕ್ಷಂ ಇಂತೂ ಅಸೌ ಸ್ವಪ್ನ ಏವ ನ ಬಾಹ್ಯ ಇತ್ತೇವ ಹಿ ಪ್ರತೀತಿ ವೃತ್ತಿ ತಸ್ಯ ಉತ್ಪದ್ಯತೆ ಐತಿ. ಇದ್ಮೇಲೂ ಹಾಗೆ ಆನೆ ಕಂಡೆ, ಆನೆ ಕಂಡೆ ಹೌದು, ಪರಿನಾನೆ ಅಲ್ಲ. ಸಿಂಹ ಕಂಡೆ ಹೆದರಿಕೆ ಇನ್ನೂ ನಡುಕ್ತಾ ಇರ್ತಾರೆ, ಏನು ಸಿಂಹ ಬಿದ್ದಾಗ ಅದು ಇನ್ನೂ ನಡುಕ್ತಿರ್ತಾನೆ. ಈ ಸಿಂಹ ಅಲ್ಲ ಅಂತ ಗೊತ್ತು ಅವನಿಗೆ, ನೆನೆಸ್ಕೊಂಡ್ರಿ ಅಪ್ಪ ಅದು ಸಿಂಹನೇ, ಆ ಚಿತ್ರ ಹೇಗಿತ್ತು ಅಂತ ಹೇಳಿದ್ರೆ ಹಾಗೇನೆ ಅಂತ ಅರ್ಥ ಮಾಡಿಕೊಂಡಾಗ ಇಲ್ಲಿಯೂ ಅಲ್ಲಿ ಕೂಡ ಒಂದು ಅಪೂರ್ವವಾದಂಥ ಸಾಮ್ಯವನ್ನು ನಮ್ಮ ಅನುಭವ ಹೇಳ್ತಾ ಇದೆ. ಆನೆ ಕಂಡೇ ಇಲ್ಲ, ಸಿಂಹದ ಕನಸು ಬೀಳೇ ಇಲ್ಲ ಅಂತ ಯಾರು ಹೇಳ್ತಾರಾ? ಹೇಳೇ ಹೇಳ್ತಾರೆ. ಸಿಂಹದಲ್ಲಿ ಕನಸಲ್ಲಿ ಸಿಂಹ ಬಂದಿತ್ತೋ ಇಲ್ಲೋ, ಓ ಬಂದಿತ್ತು ಅಂತಲೇ ಹೇಳ್ತಾರೆ. ಅಂದರೆ ಬಂದಿಲ್ಲ ಅಂತ ಹೇಳೋದಿಲ್ಲ, ಅಂದರೆ ಅರ್ಥ ಏನು ಸತ್ಯ ಅಂತ ಅರ್ಥ. ಅಷ್ಟೇ ವೇತಿನ ವ್ಯಾಪ್ತಿ ಭಂಗ ಗಜಮದ್ರಾಕ್ಷಂ ಕಿಂತು ಅಸೌ ಸ್ವಪ್ನ ಏವ ನ ಬಾಹ್ಯ ಇತ್ಯೇವ ಹಿ ಪ್ರತೀತಿ ಉತ್ಥಿತಸ್ಯ ಉತ್ಪದ್ಯತೆ ಇತಿ. ಯಮೇವ ರೀತಿರು ಮನೋರಥಸ್ಯ. ಮನೋರಥ ಅಂದರೆ ಬಯಕೆ, ನಾವು ಇಮ್ಯಾಜಿನೇಷನ್ ಮಾಡ್ತೇವೆ ಅದು ಹಾಗೇನೆ. ಈ ಅಂಸ್ತು ವಿಶೇಷ ಮನೋರಥದಲ್ಲೂ ಕೂಡ ಅಷ್ಟೇ, ನಾವು ಕಂಡದ್ದನ್ನು ಕೇಳದ್ದನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಚನೆ ಕೂಡ ಹಾಗೆ, ಕನಸು ಹಾಗೇನೆ. ಯೋಚನೆ ಮಾಡಬೇಕಾದ್ರೆ ಏನಿರಬೇಕು ನಮಗೆ? ಯಾವುದೇ ಕಥೆ ಕಾದಂಬರಿ ಕಲ್ಪನೆ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಆ ಕಲ್ಪನೆಯಿಂದ ಕೂಡ ಏನಿರುತ್ತೆ ಅನುಭವ? ಯಾವುದೋ ಒಂದು ಅನುಭವನ ಫಿಕ್ಸ್ ಮಾಡ್ಕೊಂಡು ಬರ್ತಾ ಅಷ್ಟೇ ಹೊರತು ಅದೇನಲ್ಲ. ಟೋಟಲಿ ಅನ್ಹರ್ಡನ್ನು ಯಾರು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಅದು ಮನೋರಥವೂ ಕೂಡ ಮನೋ ಇಮ್ಯಾಜಿನೇಷನ್ ಬೈಕಿ ಅದೇ ಕ್ರಿಯೇಟಿವ್ ಅಂತ, ಅಷ್ಟೇ ಕ್ರಿಯೇಟಿವ್ ಅಷ್ಟೇ ಹೊರತು. ಉಳಿದವ್ರಿಗೆ ಉದಾಹರಣೆಗೆ ಇದೆ, ಬೈಕಿ ಇದೆ ಬೆಳೆ ಇದೆ ಎಲ್ಲ ಇದೆ, ಅಡುಗೆ ಮಾಡೋಕ್ಕೆ ಬರ್ತಾ ಇಲ್ಲ. ಇದ್ದಿದ್ದನ್ನು ಮಾಡ್ತಾನೆ ಹೊಸ ಹೊಸ ರುಚಿ ಮಾಡಿ, ಅದು ಕ್ರಿಯೇಟಿವ್. ಕ್ರಿಯೇಟಿವ್ ಕುಕ್ ಹೇಗೋ ಕ್ರಿಯೇಟಿವ್ ರೈಟರ್ ಗೊತ್ತಾಯ್ತು. ಇರೋದನ್ನೇ ಬರೆದು ಬಿಟ್ರೆ ಇದು ವಿಶೇಷ ಸಾಧಿಸ್ತಿಲ್ಲ. ಕದ್ದು ಬರೆದ್ರೆ ಕಳ್ಳ ಆಗಿಬಿಡ್ತಾರೆ, ಅದು ಬೇರೆ. ಕದ್ದು ಬರೆಯಾಗಿಲ್ಲ, ಇರೋದ್ರ ಬರೆದ ಏನು ಏನು ಎಲ್ಲರಿಗೂ ಗೊತ್ತು, ಅದೇನೆ ಬರೀತಿ ಅಂತ ಹೇಳ್ತಾರೆ. ಅದು ಹೇಗೆ ಬರೀತಾರೆ ಈಗ ಅಂತ ಕೇಳಿದ್ರೆ ಕ್ರಿಯೇಟಿವ್ ಆಗಿ ಬರೀಲಿಕ್ಕೆ ಹೋಗ್ತಾರೆ. ಆಗ ಅವ್ರಿಗೆ ಭಾರಿ ಆಶ್ಚರ್ಯ ಆಗುತ್ತೆ. ಅದು ನನ್ನ ಅನುಭವಗಳನ್ನೇ ಅನೇಕ ಹೊಸ ಹೊಸ ರೂಪಗಳನ್ನು ಕೊಡಬೇಕಾದರೂ ಹೊಸ ರೂಪ ಒಂದು ಕಡೆ ಹೊಸ್ತು ಅಷ್ಟೇ, ಬೇರೆ ಕಡೆ ಇಲ್ಲದ ಸೇರಿಸ್ತಾರೆ ಅಷ್ಟೇ ಹೊರತು. ಇವತ್ತು ಯಾವುದೇ ಪದಾರ್ಥ ಮಾಡಿ ಹೊಸ ರುಚಿ ಬಂದಿದ್ದು ಎಲ್ಲಿಂದ ಬಂತು? ಅದೇ ಪದಾರ್ಥದಿಂದ ಹೊರತು ಬೇರೆ ಅಲ್ಲ. ಆಗ ಅರ್ಥ ಮಾಡಿಕೊಂಡಾಗ ಅದು ಅಡುಗೆಯವನಿಗೆ ಹೇಗೆ ಅಡುಗೆ ನಿಪುಣ ಅಡುಗೆಯವನು ಅಂತ ಕರಿತೇವೋ, ನಿಪುಣ ಬರವಣಿಗೆ ಅಂತ ಕರಿತೇವೆ ಅಷ್ಟೇ ಹೊರತು ಸುಳ್ಳು ಬೇರೆ ಸಾಧ್ಯ ಇಲ್ಲ. ಅಂದರೆ ಸುಳ್ಳು ಅಂದರೆ ಕಾಲ್ಪನಿಕ, ಟೋಟಲಿ ಅನ್ಹರ್ಡ್, ಟೋಟಲಿ ಅನ್ಸೀನ್ನ ಯಾರೂ ಬರೀಲಿಕ್ಕೆ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಸ್ವಪ್ನೆ ಅದೃಷ್ಟವಶಾದೇವ ವಾಸನಾ ಪರಿಣಾಮವು ದೃಶ್ಯತೆ, ಮನೋರಥೇತು ಪುರುಷ ಪ್ರಯತ್ನಾಧೀನ ಇದೆ. ಸ್ವಪ್ನಕ್ಕೂ ಇಮ್ಯಾಜಿನೇಷನ್ಗೂ ವ್ಯತ್ಯಾಸ ಏನಂತ ಕೇಳಿದರೆ, ಸ್ವಪ್ನದಲ್ಲಿ ಅದೃಷ್ಟವಶಾತ್ ಯಾವ್ದು ಬೇಕೋ ಅದು ಬಿಡ್ತಾರಷ್ಟೇ, ಇಲ್ಲಿ ಹಾಗಲ್ಲ, ಸ್ವಲ್ಪ ಪ್ರಯತ್ನ ಮಿಕ್ಸ್ ಮಾಡ್ತಾರೆ. ಅದಕ್ಕೂ ಡಿಫರೆನ್ಸ್ ಏನಂದರೆ, ಸ್ವಪ್ನದಲ್ಲಿ ಟೋಟಲಿ ಪ್ಯಾಸಿವ್, ಸ್ವಪ್ನದಲ್ಲಿ ಟೋಟಲಿ ಪ್ಯಾಸಿವ್. ಇದರಲ್ಲಿ ಏನಾಗ್ತಾರೆ ಅಂತ ಕೇಳಿದರೆ, ಸ್ವಲ್ಪ ಆ್ಯಕ್ಟಿವ್. ಯಾಕಂದರೆ ಯಾವುದು ಇಮ್ಯಾಜಿನ್ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಬರುತ್ತೆ, ಅಲ್ಲಿ ಮಾಡೋಕ್ಕೆ ಇಂಥ ಕನಸೇ ಕಾಣಬೇಕು ಅಂತ ಅಂದ್ಕೊಂಡು ಬರೋಕ್ಕೆ ಬರೋಲ್ಲ. ಪೂರ್ತಿ ಅದೃಷ್ಟಾಧೀನ, ಯಾವ ಕನಸು ಬೀಳುತ್ತೋ ಟೋಟಲಿ ಲಾಟ್ರಿ ಇದ್ದ ಯಾವ್ದು ಬರುತ್ತೆ ಗೊತ್ತಿಲ್ಲ. ಪರೀಕ್ಷೆಗೆ ಓದಕ್ಕೆ ಹೋಗ್ತಾರೆ, ಎಷ್ಟೇ ಅವ್ರ ಡಿಫಿಕಲ್ಟಿ ಇದ್ರು ಕೂಡ ಚೆನ್ನಾಗಿ ಓದೋನು ಏನು ಮಾಡ್ತಾನೆ? ಒಂದು ಹಂತಲ್ಲಿ ಬಂದೇ ಬರತ್ತೆ ಬಿಡೋದಿಲ್ಲ. ಉಳಿದವ್ರಿಗಿಂತ ಅವ್ನು ಮುಂದಿದ್ದೇ ಇರ್ತಾನೆ ಯಾವಾಗಲೂ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ಎರಡೂ ಕೂಡ ಸತ್ಯವೇ, ಸ್ವಲ್ಪ ವ್ಯತ್ಯಾಸ ಇದೆ. ಈ ಅಂಸ್ತು ವಿಶೇಷ ಸ್ವಪ್ನೆ ಅದೃಷ್ಟವಶಾದೇವ ಬರುತ್ತಂತ ಕೆಳಗೀಗ. ವಾಸನಾ ಪರಿಣಾಮೋ ದೃಶ್ಯತೆ, ಮನೋರಥೇತು ಪುರುಷ ಪ್ರಯತ್ನಾಧೀನ ಇದೆ. ನಾನು ಇಲ್ಲೂ ಕೂಡ ನೋಡಿ, ಟಿ ವಿ ಇಟ್ಕೊಂಡಿದ್ದಾರೆ, ಟಿ ವಿಯಲ್ಲಿ ಯಾವುದೋ ಬರ್ತಾ ಇದೆ, ನಮ್ಮ ಅಧೀನ ಅಲ್ಲದು, ಹಾಕಿದ್ದು ತೋರಿಸ್ಬೇಕಷ್ಟೇ. ಈ ಸಿ ಡಿ ಇಟ್ಕೊಂಡಿರ್ತಾನೆ, ಬೇಕಾದ ಹಾಕೋತಾರೆ. ಸೆಲೆಕ್ಟ್ ಸಿ ಡಿ ಇಟ್ಕೊಂಡಾಗ ಇಷ್ಟೇ ಡಿಫರೆನ್ಸ್ ಇದೆ. ಇಲ್ಲೂ ಒಂದು ಎರಡು ಬರೋ ಅದರಲ್ಲಾದರೂ ಕೂಡ ಅಲ್ಲಿ ಆಪ್ಷನ್ ಇಲ್ಲಿಲ್ಲ. 20 ಸಿ ಡಿ ಇಟ್ಕೊಂಡು ಯಾವ್ದು ಬೇಕಿತ್ತು ಹಾಗೆ ಹಾಕೊಳ್ಳೋಕೆ ಬರುತ್ತೆ ಅಲ್ಲಿ. ಆದರೆ ಇದು ಅದು ಹಾಕೋದು ಕೇಳಿದ್ರೆ ಹಾಕೋದಿಲ್ಲ ಅದು. ಏನು ಮಾಡುತ್ತದ ಅದು ಸಿ ಡಿ ಸಿ ಟಿ ವಿ ನೋಡ್ತಾರೆ, ಟೋಟಲಿ ಪ್ಯಾಸಿವ್ ನಾವು, ಬೇಕಾದ್ರೆ ಆಫ್ ಮಾಡ್ಬೋದು ಅಷ್ಟೇ ಹೊರತು ಅದನ್ನು ಇದೇ ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಕನಸು ಹಾಗೇನೆ. ಇಲ್ಲಿ ಮಾತ್ರ ಏನಾಗುತ್ತೆ ಅಂತ ಕೇಳಿದರೆ, ಸ್ವಲ್ಪ ಸ್ವಾತಂತ್ರ್ಯ ಇದೆ, ಬೇಕಾದ್ರೆ ಸೆಲೆಕ್ಟ್ ಮಾಡೋಕ್ಕೆ ಬರೋದು, ಇಷ್ಟೇ ವ್ಯತ್ಯಾಸ. ಮತ್ತು ಕನಸು ಟಿ ವಿ ಏನು ವ್ಯತ್ಯಾಸ ಅಂದರೆ, ಕನಸನ್ನು ಕಟ್ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಿಲ್ಲ, ಇದು ಟಿ ವಿ ಆಫ್ ಮಾಡೋಕ್ಕೆ ಬರುತ್ತಷ್ಟೇ, ಇದೆಲ್ಲ ಅರ್ಥ ಮಾಡಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರೋದು ಕಾಣುತ್ತೆ. ಇಷ್ಟಾದರೂ ಕೂಡ ಸತ್ಯತ್ವದ ಎಲಿಮೆಂಟ್ ಕಾಮನ್ನೇ. ಇಂದ್ರಿಯಗಳು ಬೇರೆ, ಇಂದ್ರಿಯಗಳು ಬೇರೆ, ಮತ್ತು ಅವುಗಳ ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಡಿಫ್ರೆನ್ಸ್ ಇದೆ. ಗೊತ್ತಾಯ್ತಾ, ಆಬ್ಜೆಕ್ಟ್ ಎಕ್ಸಿಸ್ಟೆನ್ಸ್ ಅಷ್ಟೇ, ದಟ್ ಇಸ್ ದೇರ್. ಅದರ ಕ್ವಾಲಿಟಿ ಡಿಫರ್ ಆಗ್ತಾ ಹೋಗುತ್ತೆ. ಈ ಬ್ಲಾಕ್ ಆ್ಯಂಡ್ ಟಿ ವಿಲಿ ಅದೇ ಸೀನು, ಕಾರಣ ಅದೇ ಸೀನ್ ನೋಡಿದ್ರು ಕೂಡ ಕ್ವಾಲಿಟಿ ವೇರಿ ಆಗುತ್ತೆ ಅಷ್ಟು. ಆ ಥರ ವೇರಿಯೇಷನ್ ಇದೆ ಹೊರತು ಇದಲ್ಲ. ಕಲರ್ ಟಿ ವಿ ತಂದ ಮಾತ್ರಕ್ಕೇ ಇಷ್ಟು ಬಂದು ಏನೋ ಬರುತ್ತೆ ಅಂತ ಇಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ, ಬೇಕೆ ಕೇಳಿದ್ದು ಹಾಕು ಅಂತ ಕೇಳಿದ್ರೆ ಹಾಕೋದಿಲ್ಲ. ಇರೋದನ್ನೇ ಈ ಕಲರಲ್ಲಿ ತೋರಿಸುತ್ತೆ ಅಷ್ಟೇ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊತಾ ಹೋದರೆ ನಾವು ನಿತ್ಯ ಜೀವನದಲ್ಲಿ ಈ ಟಿ ವಿಗಳು, ಇಮ್ಯಾಜಿನೇಷನ್ನು, ಕನಸುಗಳು, ಚಿತ್ರ ಬರೆಯೋದು, ಚಿತ್ರದಲ್ಲೇ ಕಲರ್ ಪೇಂಟಿಂಗ್ ಮಾಡೋದು, ಎಲ್ಲದರಲ್ಲೂ ವೆರೈಟಿ ನೋಡ್ತಾ ನೋಡ್ತಾ ಹೋದಂತೆ ಸ್ವಪ್ನಕ್ಕೂ ಅದಕ್ಕೆ ರಿಲೇಷನ್ ಗೊತ್ತಾಗುತ್ತೆ. ಎಲ್ಲವೂ ಸತ್ಯವೇ ಇವೆಲ್ಲ ಕೂಡ. ಒಂದು ಆಸ್ಪೆಟ್ನಲ್ಲಿ ಸತ್ಯತ್ವೆಲ್ಲ, ಇದಕ್ಕೆ ಉದಾಹರಣೆಗೆ ಲೋಹದಲ್ಲಿ ಮಾಡ್ತಾನೆ, ಅದು ಉಪಾದಾನ ಕಾರಣ ಲೋಹ. ಪೇಪರಲ್ಲಿ ಬರೀತಾರೆ, ಉಪಾದಾನ ಕಾರಣ ಪೇಪರ್ ಅಷ್ಟು, ಪೇಪರು ಇದಕ್ಕಷ್ಟೇ. ಆದರೆ ಉಪಾದಾನ ಕಾರಣ ಇಲ್ಲೇ ಬಂದಿಲ್ಲ, ಅಲ್ಲೂ ಇದೆ, ಇಲ್ಲಿ ಮಣ್ಣಲ್ಲಿ ಮಾಡ್ತಾರೆ, ಅಲ್ಲಿ ಮಣ್ಣು ಉಪಾದಾನ ಕಾರಣ. ಇದು ಅರ್ಥ ಮಾಡ್ಕೊಳ್ಳಿ, ಸತ್ಯತ್ವಕ್ಕೆ ಏನು ಎಲಿಮೆಂಟ್ ಬೇಕೋ ಅದೆಲ್ಲ ಇದೆ. ಅದನ್ನೇ ಹೇಳಿದ್ದು, ಸ್ವಪ್ನದಲ್ಲಿ ಸ್ವಪ್ನ ಸತ್ಯತ್ವಕ್ಕೆ ಒಪ್ಪಬೇಕಾದ್ರೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಇದು ಒಂದು ಕಾರ್ಯ, ಎರಡೂ ಅಲ್ಲಿರೋದ್ರಿಂದ ಸತ್ಯ ಅಂತ ಒಪ್ಪಲೇಬೇಕು ಅಂತ ಹೇಳಿ. ಹಾಗೇನೇ ಇಲ್ಲ, ಸ್ವಪ್ನ ಸತ್ಯ ಅಂದ್ರೆ ಸತ್ಯನೇ, ಅದು ಸಂಶಯನೇ ಇಲ್ಲ. ಆಗಲ್ಲ, ಹಾಗಲ್ಲ ಅರ್ಥ. ಸ್ವಪ್ನ ಸತ್ಯ ಅಂಬೋದಕ್ಕೆ ಎರಡು ಅರ್ಥ. ಸ್ವಪ್ನ ಸತ್ಯ ಅಂದ್ರೆ ಬಿದ್ದು ಕರೆಸ್ ನಿಜನೋ ಸುಳ್ಳು ಅಂತ ಹೇಳಿದ್ರೆ ನಿಜನೇ, ಅದ್ರ ಬಗ್ಗೆ 100% ಎಲ್ಲವೂ 100%. ಆ ಸೂಚಕವಾಗಿ ಇರಲ್ಲ ಅದು ಯಾವಾಗ ಅಂತ ಕೇಳಿದ್ರೆ ಡಿಫರೆನ್ಸ್ ಗೊತ್ತಾಯ್ತಾ. ಸ್ವಪ್ನದಲ್ಲಿ ಕಂಡ ವಸ್ತುಗಳು ಕೆಲವು ಸತ್ ನಿಜ, ಯಾವುದೋ ಒಂದು ಭವಿಷ್ಯ ಬಂದು ಸ್ವಪ್ನದಲ್ಲಿ ತಿಳ್ಕೊಂಬೋಣ, ಅವ ಏನು ಕಂಡೆ, ಯಾವತ್ತಿ ಕಂಡೆ, ಅದೆಲ್ಲ ಕೇಳಿದಾಗ ಉತ್ತರ ಕೊಡಕ್ ಬರುತ್ತೆ. ಅಷ್ಟು ಆ ಥರ ಸತ್ಯತ್ವ ಬೇರೆ, ಆ ಸೂಚಕತ್ವ ರೂಪ ಸತ್ಯತ್ವ ಬೇರೆ, ಇಂಡಿಕೇಟಿವ್ ಡ್ರೀಮ್ಸ್ ಬೇರೆ ಗೊತ್ತಾಯ್ತಾ. ಬರೀ ಎಕ್ಸ್ಪೀರಿಯನ್ಸ್ ಮಾಡೋ ಡ್ರೀಮ್ಸ್ ಬೇರೆ ಗೊತ್ತಾಯ್ತಾ. ಇಂಡಿಪೆಂಡೆಂಟ್ ಅದಕ್ಕೆ ಮಾತ್ರ ನೀವು ಇದು ಬೇಕು, ಆ ಸತ್ಯ ಬೇರೆ ಅದು ಬೇರೆ. ಆ ಎಫೆಕ್ಟ್ ಇರೋದಲ್ಲಿ ಅದಕ್ಕೆ ಅಲ್ಲಿದ್ದೇ ಇದೆ. ಸಿಂಹ ಬಂತು ಒಮ್ಮೆ ಮೇಲೆ ಬಿತ್ತು ಟೈಮ್, ಅದೇ ಹೇಳಿದ್ದು ನಾನು. ಯಾವ ಸೂಚಕತ್ವ ಅರ್ಥ ನಿರ್ಭ ಸತ್ಯತ್ವದ ಅರ್ಥದಲ್ಲಿ ಎಲ್ಲ ಸ್ವಪ್ನಗಳು ಈಕ್ವಲ್, ನೋ ಡಿಫ್ರೆನ್ಸ್ ಅಟ್ ಆಲ್. ಅದು ಸತ್ಯ ಅರ್ಥ ಆಗಲಿಲ್ಲ. ಸತ್ಯ ಅಂದರೆ ಕನಸಲ್ಲಿ ಕಂಡಿದ್ದು ಆ್ಯಕ್ಚುಲಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಮಾತ್ರ ಪ್ರಶ್ನೆ. ಎಲ್ಲ ಕನಸುಗಳು ಸತ್ಯ ಅಂದ್ರೆ ಸತ್ಯನೇ, ಅವಾಗ ವ್ಯತ್ಯಾಸ ಇಲ್ಲ. ಮತ್ತು ಕನಸಲ್ಲಿ ಕಂಡಿದ್ದು ಆ್ಯಕ್ಚುಲಿ ನಡೆಯೋದು ಎಷ್ಟು ಅಂತ ಕೇಳಿದ್ರೆ ಸೂಚಕತ್ವ ಅಂತ ಕರೀತಾರೆ ಅದು, ಇಂಡಿಕೇಟಿವ್ ಡ್ರೀಮ್ಸ್ ಅಂತ ಹೆಸರು. ಅವು ಮಾತ್ರ ಎಲ್ಲವೂ ಅಲ್ಲ, ಕೆಲವು ಇಂಡಿಕೇಟಿವ್, ಕೆಲವು ನಾನ್ ಇಂಡಿಕೇಟಿವ್, ಅದು ಬೇರೆ. ಒಟ್ಟಿದ ಸತ್ಯತ್ವ ಮಾತ್ರ ಏನದು, ಸತ್ಯತ್ವ ಸತ್ಯತ್ವ ಅಷ್ಟೇ, ಅದು ಬೇರೆ ಇದೇ ಇಲ್ಲ. ಹೌದು, ಅದು ಅಷ್ಟು. ದುಸ್ವಪ್ನಗಳು ಏನ್ ಮಾಡತ್ತಾವು, ಸತ್ಯನೇ ಸತ್ಯ. ಮತ್ತೆ ಅಥ ಪ್ರಕಾರ ಸತ್ಯ ಸತ್ಯ ಕಾಮನ್ ತೆಗೆದ್ರೆ ತಲೆ ಇಟ್ಕೊಬೇಡಿ, ಸತ್ಯವೂ ಸತ್ಯನೇ. ನೀವು ಫಾಲಿಡಲ್ಲೂ ಸತ್ಯನೇ, ಹಾಲು ಸತ್ಯನೇ ಗೊತ್ತಾಯ್ತಾ. ಫಾಲಿಡಲ್ ಕುಡಿಲಲ್ಲ ಹಾಲು ಕುಡಿತೀರ, ಅಷ್ಟೇ ಡಿಫ್ರೆನ್ಸ್ ಹೊರತು. ಇವು ಕುಡಿಲಕ್ಕೆ ಬರೋ ಅದು ಕೇಳಿ, ಸತ್ಯ ಅಂತ ಕುಡಿಲಕ್ಕಾಗುತ್ತಾ ಸತ್ಯ ಅಂದ ತಕ್ಷಣ? ಸತ್ಯ ಆದ್ರೂ ಕುಡಿದು ಬಿಡ್ತೀವಿ ಅಂತ ಹೇಳಕ್ ಬರೋದು. ಸತ್ಯ ಅಂತ ಕೇಳಿ ಕುಡಿಬಾರ್ದಲ್ಲ, ಸುಳ್ಳಾರು ಕುಡಿಬೋದಾಗಿತ್ತು. ಸುಳ್ಳು ಫಾಲಿಡಲ್ ಕುಡಿಬೋದು, ಸತ್ಯ ಆಡು ಕುಡಿಲಕ್ಕಾಗೋದಿಲ್ಲ. ಅದೇ ಸ್ವಪ್ನಗಳಲ್ಲೂ ಕೂಡ ಸುಸ್ವಪ್ನ ದುಸ್ವಪ್ನ ಅಂತ ಎರಡು ಭಾಗ ಇದೆ. ಅದರಲ್ಲೂ ಕೂಡ ಮತ್ತೆರಡು, ಸೂಚಕವಾದ ಸುಸ್ವಪ್ನ ಬೇರೆ, ಸೂಚಕವಾದ ದುಸ್ವಪ್ನ ಬೇರೆ. ಕೆಲವು ಬರೀ ಅನುಭವದ ಸ್ವಪ್ನ ಬೇರೆ. ಯಾವುದೋ ಒಂದು ಅವನಿಗೆ ಬಂದಿದ್ದಿತ್ತು, ಸಾವು ಕೊಲೆಯಾಗಿ ಸಾಯೋದು ಯೋಗ ಇತ್ತು, ಸಾಕಷ್ಟು ಪುಣ್ಯ ಕಾರ್ಯ ಮಾಡಿಬಿಟ್ಟಿದ್ದ. ಕನಸದಲ್ಲಿ ಕೊಲೆಯಾದಾಗ ಆಯ್ತು ಅಷ್ಟೇ, ಆಗ ಸ್ವಲ್ಪ ಬೂದೋಯ್ತು ಅದು ವರ್ಷ ಕಳ್ಕೊಂಡ್ಬಿಟ್ಟು. ಅವನು ಇನ್ನೊಬ್ಬನಿಗೆ ದೊಡ್ಡ ರಾಜನಾಗ ಯೋಗ ಇತ್ತು ಗೊತ್ತಾಯ್ತಾ, ಎಲ್ಲ ಥರ್ಡ್ ಗ್ರೇಡ್ ಲೈಫ್ ಅವತ್ತು ಒಳ್ಳೆ ಯೋಗ ಇತ್ತು ಯಾವುದೋ ಜನ್ಮದ್ದು, ಕನಸದಲ್ಲಿ ರಾಜ ಆಗಿಬಿಟ್ಟ ಬೂದೋಯ್ತು ಅಷ್ಟೇ. ಕರೆಕ್ಟ್ ತಿರುಕನ ಕನಸು ಅಂತೇಳಿ ಆತ. ಆದರೆ ಕೆಲವು ಎಷ್ಟೋ ಜನ ಮಿನಿಸ್ಟರ್ ಆಗ್ತಾರೆ, 5-6 ಸಾಹಿಬ್ ಹೋಗ್ಬಿಡ್ತಾರೆ, ವಾರದಲ್ಲೇ ಹೋಗ್ಬಿಡ್ತಾರೆ ಮತ್ತೆ ಎರಡು ಸಲ. ಯಾತಕ್ಕೆ ಅವ್ರು ಯೋಗ ಇದ್ದಿದ್ದು ಅಷ್ಟೇನೆ, ಯಾವುದೋ ಕಾರಣಕ್ಕೆ ಹೋಗ್ಬಿಡ್ತಾರೆ. ಏನ ಏನ್ ಏನ ಏನ ಥಾಟ್ ಅಂತ ಹೇಳಿದ್ರೆ, ಥಾಟ್ ಬೇಕಿಲ್ಲ ಸ್ವಪ್ನಕ್ಕೆ, ಸ್ವಪ್ನ ಥಾಟ್ ಇಲ್ಲ. ಸ್ವಪ್ನಕ್ಕೆ ಏನಿರಬೇಕು, ಸ್ವವಾಸನ ಇರಬೇಕು ಮುಖ್ಯ, ಸಂಸ್ಕಾರ ಇರಬೇಕು ಸ್ವಪ್ನಕ್ಕೆ. ಈ ಇಮ್ಯಾಜಿನೇಷನ್ಗೆ ಥಾಟ್ ಅದಕ್ಕೆ ಸ್ವಲ್ಪ ಬೇಸಿಸ್ ಇರಬೇಕು, ಅಲ್ಲಿ ಡಿಫ್ರೆನ್ಸ್ ಇದೆ. ಅದು ಹೇಳಿದ್ದೇನೆ, ಈಗ ಹೇಳಿದ್ದೀನಿ ಲೇಟ್ ಆಗಿ ಬಂದ್ರೆ ಆಗಲಿ ಮುಗೋಗಿತ್ತಾಗಲೇ ಅದು ಗೊತ್ತಾಯ್ತಾ. ಸ್ವಪ್ನದಲ್ಲಿ ಟೋಟಲಿ ಪ್ಯಾಸಿವ್ ಅದು ಹೇಳಿದ್ರೆ ಪ್ಯಾಸಿವ್. ಇದರಲ್ಲಿ ಹಾಗಲ್ಲ, ಸ್ವಲ್ಪ ಇಮ್ಯಾಜಿನೇಷನ್ ಸ್ವಲ್ಪ ಕ್ರಿಯೇಟಿವ್ ಅಪ್ಲಿಕೇಶನ್ ಪ್ರಯತ್ನ ಅಂತಿದೆ. ಪುರುಷ ಪ್ರಯತ್ನಾಧೀನ ಇತಿ, ನಾನು ಅಹಂ ಮನುಷ್ಯ ಇತಿ ದೇಹಾತ್ಮ ಅಭಿಷೇಕ ಮುಗೀತೀಗ. ಸ್ವಪ್ನದ ಕಥೆ ಮುಗೀತು, ಹೊಸ ವಿಷಯ ತಗೊಂಡು ಅದು ಪ್ಯಾರ ಮಾಡ್ಕೋಬೇಕು. ಮತ್ತೆ ಅಲ್ಲಿ ಪ್ರಿಂಟ್ ಮಾಡಿಸ್ಬೇಕಾಗಿ ಮಾಡ್ಕೊಂಡಿದ್ರೆ ಒಳ್ಳೇದು. ಆ ಪುಸ್ತಕದಲ್ಲಿ ಮಾಡಿರ್ತಾರೆ ಬಹುಶಃ ಟಿಪ್ಪಣಿ ಇದು ಮಾಡಿ ಕಟ್ ಮಾಡ್ಬೇಕಲ್ಲ, ಅದಕ್ಕೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಇದರಲ್ಲಿ ಉದ್ದಕ್ಕೆ ಟೀಕಾ ಅಷ್ಟೇ ಕೊಟ್ಟಾಗ ಹಿಂದಿನ ಕಾಲ ಪ್ರಿಂಟ್ ಮಾಡೋದು ಕಷ್ಟನೇ ಇತ್ತು ಪಾಪ, ಅಷ್ಟರಲ್ಲಿ ಮಾಡಿದ್ದಾರೆ. ನಾನು ಅಹಂ ಮನುಷ್ಯ ಇತಿ ದೇಹಾತ್ಮ ವಿಭ್ರಮ ತಾವದಸ್ತಿ ಅನ್ಯಥಾ ಸಂಸಾರ ಅಭಾವ ಪ್ರಸಂಗ ದೇಹಾತ್ಮ ಭ್ರಮಾಧಿ ರಾಗದ್ವೇಷೋದಯ ತತಃ ಪಾಪಪುಣ್ಯರೂಪ ಪ್ರವೃತ್ತಿ ಉತ್ಪಾದ ತಸ್ಮಾತ್ ಅಪೂರ್ವ ದೇಹಾದಿ ಲಾಭ ತೇನ ದುಃಖ ಪ್ರಾಪ್ತಿ ತಥಾಚ ಉಕ್ತಂ ಮೇಷಾಂ ಮಮಾಹಂಮಿತಿ ಧೀಹಿ ಶಶೃಗಾಲಭಕ್ಷೇ ಇತಿ. ತತ್ರ ಯದ್ಯಪಿ ಅಧಿಷ್ಠಾನಂ ಪ್ರಧಾನಂಚ ಅಸ್ತಿ ತಥಾಪಿ ಸಾದೃಶ್ಯಾಭಾವಾತ್ ಉಕ್ತವ್ಯಾಪ್ತಿ ಉಕ್ತವ್ಯಾಪ್ತಿಭಂಗಃ ಇತಿ ಚೇತ್ ಕಿಮತ್ರ. ಇದಿಷ್ಟೋ ಪೂರ್ವಪಕ್ಷದ ಸಾರಾಂಶ. ನಾನು ಅಹಂ ಮನುಷ್ಯಃ. ನೋಡಿ, ಈ ಪ್ರಶ್ನೆ ಬರುತ್ತೆ ಈಗ. ನಾನು ಮನುಷ್ಯ ಅಂತ ಒಂದು ಭ್ರಮೆ ಬಂದಿದೆ. ಅದೇನದು? ದೇಹಾತ್ವ ವಿಭ್ರಮ ತಾವದಸ್ತಿ. ನಾನು ಮನುಷ್ಯ ಅಂಬುದು ಸರಿಯಲ್ಲ. ಯಾತಕ್ಕೆ? ಜೀವ ಬೇರೆ, ದೇಹ ಬೇರೆ. ನನ್ನದು ಮನುಷ್ಯ ದೇಹ ಅಂತ ಬರಬೇಕು ಹೊರತು ನಾನು ಮನುಷ್ಯ ಅಂತ ಬರಬಾರದು. ನಾನು ಮನುಷ್ಯ ಅಂತ ಬಂದರೆ ಏನದು? ಭ್ರಮೆ. ಅದು ಶುಕ್ತಿನೇ ರಜತ ಅಂತ ತಿಳ್ಕೊಂಡ್ರೆ ಹಾಗೆ, ಇದು ಶುಕ್ತಿ ರಜತ ಅಂತ ತಿಳ್ಕೊಂಡ್ರೆ ತಪ್ಪಲ್ಲ. ಎರಡು ಜೊತೆಗಿವೆ. ಶುಕ್ತಿ ಜೊತೆ ರಜತ ಇದ್ರೆ ಶುಕ್ತಿ ರಜತ ಅನ್ನಬಾರದು. ಮತ್ತೆ ಅದನ್ನು ಗೊತ್ತಾಯ್ತು, ಭ್ರಮೆ ಕೇಸ್ ಅಲ್ಲ ಅದು. ಶುಕ್ತಿ ಬೆಳ್ಳಿ ಎರಡು ಜೊತೆಗಿದ್ದಾಗ ಶುಕ್ತಿ ರಹಿತ ಭ್ರಮೆ ಅಲ್ಲ. ಶುಕ್ತಿ ಜ್ಞಾನನೂ ಇದೆ, ರಜತ ಜ್ಞಾನ ಇದೆ, ಶುಕ್ತಿ ರಹಿತ ಜ್ಞಾನ ಇದೆ. ಅದು ತಪ್ಪಲ್ಲ. ಶುಕ್ತಿಯಲ್ಲೇ ತಪ್ಪಾಗಿ ರಜತ ಜ್ಞಾನ ಬಂದರೆ ಅದು ಶುಕ್ತಿ ರಹಿತ ಜ್ಞಾನ. ಅರ್ಥ ಆಯ್ತಾ? ಈಗ ಅಹಂ ಮನುಷ್ಯ ಅಂತ ಜ್ಞಾನ ಇದೆ. ಬಟ್ ಆ್ಯಕ್ಚುಯಲಿ ಜೀವನಿಗೇನಿಲ್ಲ. ಜೀವ ಮನುಷ್ಯ ಜೀವನ ಆಗಬೇಕು ಅಂತೇನೂ ಇಲ್ಲ. ಅವನು ಇಲ್ಲಿರೋ ಮನುಷ್ಯ ದೇಹದಲ್ಲಿರ್ಬೋದು. ನಾನು ಬ್ರಾಹ್ಮಣ ಅಂತ ಬಂತು ಅಂತ ತಿಳ್ಕೊಂಬೋಣ. ಸ್ವರೂಪದಲ್ಲಿ ಬ್ರಾಹ್ಮಣನಾಗಿರಬೇಕಾಗಿಲ್ಲ, ಬ್ರಾಹ್ಮಣ ದೇಹ ಅಷ್ಟೇ. ಅದು ಈತ ವ್ಯತ್ಯಾಸ ಇದೆ. ಬಟ್ ನಾವು ಏನು ತಿಳ್ಕೊಂಬಿಟ್ಟಿರ್ತೀವಿ ಸಾಮಾನ್ಯ? ನಾನು ಮನುಷ್ಯ, ನಾನು ಬ್ರಾಹ್ಮಣ, ಭಾರಿ ಆಚಾರವ ಅಂತ ಏನೇನೋ ತಿಳ್ಕೊಂಬಿಟ್ಟಿರ್ತಾರೆ. ಭಾರಿ ನನ್ನ ಸಮಾನ ಇಲ್ಲ ಇತ್ಯಾದಿಗಳಿವೆ ಅಲ್ಲ, ನನ್ನ ಸಮಾನ ಇಲ್ಲ ಅದು ಹೇಗೆ ಭ್ರಮೆನೋ. ನಾನು ಮನುಷ್ಯ ಆಗೋದು ಭ್ರಮೆನೆ ಎಷ್ಟೋ ಸಲ. ಮನುಷ್ಯತ್ವನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಕರೆಕ್ಟ್. ರಾಕ್ಷಸ ಮನುಷ್ಯ ರೂಪದಲ್ಲಿ ಹುಟ್ಟಿರ್ತಾರೆ. ಮನುಷ್ಯತ್ವ ಎಲ್ಲಿರುತ್ತೆ ಅವರಿಗೆ? ಗೊತ್ತ ನೋಡ್ತಿ, ಎಷ್ಟು ಮಾಡಿದ್ರು ಕೂಡ ಏನು ಹೇಳಿದ್ರು ಏನು ಮಾಡಿ ತಿಳಿಯೋ ಚಾನ್ಸೇ ಇಲ್ಲ ಅವರಿಗೆ. ಅದಕ್ಕೆ ಒಳಗಿರೋದೇ ಮನುಷ್ಯತ್ವ ಅಲ್ಲ. ಮನುಷ್ಯತ್ವದಲ್ಲಿ ಬೈತೀವಿ ನಾವು. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಬೈದ್ರದ್ದು ಏನಾಗಿದೆ ಅಂದರೆ ಫ್ಯಾಕ್ಟ್ ಅದು. ಒಳಗೆ ಕೂತಿರೋ ಜೀವ ಯಾರು? ದುರ್ಯೋಧನ. ಒಳ್ಳೆ ರಾಜನ ವೇಷ ನೋಡಿದ್ರೆ ಕಿರಿ ಎಲ್ಲ ಇಟ್ಟು ಒಳಗೆ ರಾಕ್ಷಸ ಕಲಿಯೋದು ಭಯಂಕರ ರಾಕ್ಷಸ. ಮತ್ತೆ ಒಳಗೆ ಕೂತಿರೋ. ಅರ್ಥ ಆಯ್ತಾ? ಅದು ಅರ್ಥ ಮಾಡಿಕೊಂಡ್ರೆ ದೇಹಕ್ಕೂ ಜೀವಕ್ಕೂ ಭೇದ ಒಪ್ಕೊಂಡಿದ್ದೇನೆ ನಾವು. ಜೀವ ಜೀವ ಭೇದ ಅಂತ ಹೇಳಿದ ಮೇಲೆ ನನ್ನದು ಮನುಷ್ಯ ದೇಹ ಅಂಬುದು ಕರೆಕ್ಟ್. ಅದು ನಾನೇ ಮನುಷ್ಯ ಅಂಬುದು ತಪ್ಪದು. ನಮಗೆ ಬರುತ್ತಾ ಇಲ್ಲ ನಾನು ಮನುಷ್ಯ ಅಂತ ಬರೋದಿಲ್ಲ. ಮತ್ತೆ ತಪ್ಪಲ್ವೋ ಇದು? ಭ್ರಮೆ ಹೌದಲ್ವೋ? ಭ್ರಮೆ. ಮತ್ತೆ ಮುಂದೆ ಹೇಳ್ತಾರೆ ಈಗ ಅದೆಲ್ಲ ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಪೂರ್ವಪಕ್ಷ ಖಂಡನೆ. ಅನೇಕ ಉತ್ತರದ ಬೇಕಾದ ಅಂಶಗಳು ಮಲ್ಲಿದ್ದಾರೆ. ಕೆಲವು ವಿಷಯಗಳು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೂ ಒಳ್ಳೆ ಚಾನ್ಸ್ ಇದೆ. ತಸ್ಮಾತ್ ಪೂರ್ವ ದೇಹಾದಿ ಏನಾಗಿದೆ ಗೊತ್ತಾ? ಈಗ ಅದಿಲ್ಲದೆ ಹೋಗಿದ್ರೆ ಸಂಸಾರ ಇರ್ತಾನೆ ಇರಲಿಲ್ಲ. ಈ ಭ್ರಮೆನೇ ಸಂಸಾರಕ್ಕೆ ಕಾರಣ. ದೇಹಾತ್ಮ ಭ್ರಮಾಧ್ಯ ರಾಗದ್ವೇಷೋದಯ. ದೇಹಾತ್ಮ ಭ್ರಮಾಧ್ಯ ರಾಗದ್ವೇಷೋದಯ. ದೇಹವೇ ಆತ್ಮ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೋಸ್ಕರ ರಾಗದ್ವೇಷ ಶುರುವಾಯಿತು. ನಾನೇ ದೇಹ ಅಂತ ತಿಳ್ಕೊಂಡಿದ್ದ. ಯಾರೋ ಹೊಡೆದ್ರು, ನನ್ನ ಹೊಡೆದೇನು ಶುರು ಮಾಡ. ಅವ್ನು ಹೊಡೆದಿಲ್ಲ ಆ್ಯಕ್ಚುಲಿ. ಹೊಡೆದಿದ್ದ ಯಾರನ್ನ ಈಗ? ಅವ್ನು ಹೊಡೆದಿಲ್ಲ. ಅದಕ್ಕೆ ಜಡ ಬರ್ತಾ ಹೇಳೋದು, ನೀನು ಹೊಡೆದು ಬಿಡ್ತೇನೆ ಅಂದರೆ ಹೊಡ್ಕೊಂಡು ಹೋಗಿ ನನ್ನ ದೇಹ ನಮಗೇನಾಗುತ್ತೆ ಅಂತ ಹೇಳಿ. ನನ್ನ ದೇಹ ಬೇರೆ ಬೇರೆ. ನನ್ನ ದೇಹಕ್ಕೆ ಕೊಡದ ಅಂತ ಯಾರು ರಿಪೋರ್ಟ್ ಕೊಡ್ತಾರೆ? ನನ್ನ ಹೊಡೆದ ರಿಪೋರ್ಟ್ ಕೊಡೋದು ಯಾವಾಗಲೂ. ನನ್ನ ದೇಹಕ್ಕೆ ಕೊಡದ ಅಂತ ಯಾರು ಹೇಳೋದಿಲ್ಲ. ನನ್ನ ಕಾಲು ತುಳಿದ ಅಲ್ಲಿ ಸ್ವಲ್ಪ ವ್ಯತ್ಯಾಸ. ನನ್ನ ಕಾಲು ತುಳಿದ ಅಂತ ಹೇಳ್ತಾರೆ. ನನ್ನ ತುಳಿದ, ನನ್ನ ಕಾಲು ತುಳಿದ. ಇವನು ಕೆರಿಯರ್ ಹಾಳು ಮಾಡಿದ್ರೆ ನನ್ನೇ ತುಳಿದು ಬಿಟ್ಟ ಅಂತಾರೆ. ಕೆರಿಯರ್ ಹಾಳು ಮಾಡಿಬಿಟ್ರೆ ಕೈ ಕಾಲು ತುಳಿದ, ಕೈ ಹಿಡಿದ, ಕಾಲು ಕಾಲು ತುಳಿದ, ಹಾಗೆಲ್ಲ ಹೇಳ್ತಾರೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ, ನನಗೂ ಕಾಲು ವ್ಯತ್ಯಾಸ. ಅಲ್ಲಿ ಹೊಡೆದಾಗ ನನಗೆ ಹೊಡೆದ ಅಂತ ಹೇಳ್ತಾರೆ. ಅದು ಎಲ್ಲ ಭ್ರಮೆ ಮಿಕ್ಸ್ ಆಗಿಬಿಟ್ಟಿದೆ ನಮ್ಮ ಜೀವನದಲ್ಲಿ. ಕೆಲವು ಸರ್ತಿ ಸರಿಯಾಗಿದ್ದು ಮಾತಾಡ್ತೇವೆ, ಕೆಲವು ಸಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೇವೆ. ಇದಕ್ಕೇನಂತ ದೇಹಾತ್ಮ ಭ್ರಮ ಅಂತ ಹೇಳಿದ್ರೆ, ದೇಹಾತ್ಮ ಭ್ರಮ ಅಂದ್ರೆ ಏನು? ದೇಹವೇ ಜೀವ ಅಂತಕ್ಕಂಥ ಭ್ರಮೆಗೆ ಶುಕ್ತಿನೇ ರಜತ ಅಂತ ತಿಳ್ಕೊಂಡ ಹಾಗೆ ದೇಹನೇ ಜೀವ ಅಂತ ತಿಳ್ಕೊಂಡಾಗಾಯ್ತು. ರಜತ ಬೇರೆ, ಶುಕ್ತಿ ಬೇರೆ. ಶುಕ್ತಿನೇ ರಜತ ಅಂತ ತಿಳ್ಕೊಂಡು ಹಾಗೆ ತಪ್ಪೋ? ದೇಹನೇ ಬೇರೆ, ಜೀವನೇ ಬೇರೆ. ದೇಹನೇ ದೇವ ಅಂತ ತಿಳ್ಕೊಳ್ಳೋ ತಪ್ಪೇ. ಅದರಿಂದಾಗಿನ ರಾಗದ್ವೇಷೋದಯ. ಅದು ರಾಗದ್ವೇಷ ಬರಲಿಲ್ಲ ಜಡಭರ್ತರಿಗೆ. ಅದು ಇದ್ರಿಗೆ ಏನು ಬಂತು? ಕೆಲವೊಂದು ತಿನ್ನು ಹೊಡಿತೇನೆ ಅಂದರೆ ಮೊದಲು ಇವ್ನು ಹೊಡೆದೇ ಬಿಡಿ, ಇವನೇ ಹೊಡೆದ್ಬಿಡ್ತಾರೆ ಫಸ್ಟು. ಅವನೊಂದಿದ್ದು ಹೊಡಿತೇನೆ ಅಂತ ಅಷ್ಟೇ. ಇವನೇನು ಮಾಡ್ದ? ಹೊಡೆದೇ ಬಿಡ್ತಾರೆ. ಅದಕ್ಕೆ ಅಷ್ಟು ಮಟ್ಟಿಗೆ ಅಭಿಮಾನ ಇದೆ ದೇಹದೊಳಗೆ. ಅವನಿಗೆ ಇವನು ಡಿಫರೆನ್ಸ್ ಕಾಣ್ತೇವೆ ನಾವೀಗ. ಇಲ್ಲಿ ನೋಡಿದರೆ ಹೊಡೆದ್ರು ಹೋದ್ರು ಮೇಣೆ ಮೇಲೆ ಹೊರಿಸಿಕೊಂಡು ಅಷ್ಟು ಮಾಡಿದರೂ ಕೂಡ ನನಗೇನು ಸಂಬಂಧಪಟ್ಟಿಲ್ಲ ಅಂತ ಹೇಳಿಬಿಟ್ಟ. ದೇಹಾತ್ಮ ಭ್ರಮಾಧ್ಯ ರಾಗದ್ವೇಷ ಉದಯ. ರಾಗದ್ವೇಷ ಉದಯ ಒಟ್ಟಿಗೆ ಓದ್ಕೋಬಾರದು. ದೇಹಾತ್ಮಕ್ಕೆ ಹಿತವಾದಾಗ ರಾಗೋದಯ, ಅದಾಗದೆ ಹೋದಾಗ ದ್ವೇಷೋದಯ. ಎರಡು ಒಟ್ಟಿಗೆ ಬರೋದಿಲ್ಲ. ತತಃ ಪಾಪ ಪುಣ್ಯ. ಅದೇ ಪಾಪ ಪುಣ್ಯ ಒಟ್ಟಿಗೆ ಬರೋದಿಲ್ಲ. ಒಳ್ಳೆ ಕೆಲಸ ಮಾಡಿದ ಪುಣ್ಯ, ಕೆಟ್ಟ ಕೆಲಸ ಮಾಡಿದ ಪಾಪ. ಆ ರೀತಿ ಪುಣ್ಯ ಪಾಪ ಪುಣ್ಯ ರೂಪ ಪ್ರವೃತ್ತಿ ಉತ್ಪಾದ. ಅಲ್ಲಿ ಕಾಮದಿಂದ ಬಂದಾಗ ಪಾಪ, ಅದೇ ರೀತಿಯಲ್ಲಿ ಸತ್ಕಾಮದಿಂದ ಬಂದಾಗ ಪುಣ್ಯ. ಈ ರೀತಿ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ತಸ್ಮಾತ್ ಅಪೂರ್ವ ದೇಹಾದಿ ಲಾಭ. ಅದರಿಂದ ಈ ಮನುಷ್ಯ ದೇಹ ಹೋಯ್ತು, ಇನ್ನೊಂದು ದೊಡ್ಡ ದೇಹ ಬರ್ಬೋದು ಅವನಿಗೆ. ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇವೆಲ್ಲ ಏನಿದು? ಸಂಸಾರದ ಭ್ರಮೆ, ಭ್ರಮೆಯಲ್ಲಿ ಬರ್ತಕ್ಕಂಥ ಕಾರ್ಯಗಳು, ಕಾರ್ಯಗಳಿಂದ ಬರ್ತಕ್ಕಂಥ ಪುಣ್ಯ ಪಾಪಗಳು, ಅದರಿಂದಾಗಿ ಬರ್ತಕ್ಕಂಥ ಪ್ರೋಗ್ರೆಸ್ ಇತ್ಯಾದಿಗಳು. ತೀರ ದುಃಖ ಪ್ರಾಪ್ತಿ. ಆಮೇಲೆ ಏನಾಯಿತು? ಅಪೂರ್ವ ದೇಹ ಬಂತು. ಅಪೂರ್ವ ದೇಹ ಅಂದರೆ ಎರಡು ಅರ್ಥ. ಒಳ್ಳೆ ದೇಹ ಬರೋ, ಕೆಟ್ಟ ದೇಹ ಬರ್ಬೋದು. ಒಬ್ಬ ಮನುಷ್ಯ ಪ್ರಾಣಿಯಾಗ್ಬಿಟ್ಟು ಅಪೂರ್ವ ದೇಹ ಬಂದಾಗ ಆಯ್ತಲ್ಲ. ಬಟ್ ಅಪೂರ್ವ ಅಂದ ಅಷ್ಟೇ ಏನಲ್ಲ ಅದು? ದುಃಖ ಪ್ರಾಪ್ತಿ. ದುಃಖ ಪ್ರಾಪ್ತಿಯ ಯೋಗ ಇದೆ ಅದಕ್ಕೆ. ತಥಾ ಚೋಕ್ತಂ ನೈಷಾಂ ಮಮಾಹಮಿತಿ ಧೀಹಿ ಶಶೃಗಾಲ ಭಕ್ಷೆ ಇತಿ. ಅಲ್ಲೇ ವಾಕ್ಯನೇ ಕೋಟ್ ಮಾಡಿದರು. ಭಾಗವತದ ವಾಕ್ಯನೇ. ಯಾರಿಗೆ? ಯೇಷಾಂ ಸ ಏವ ಭಗವಾತ್ ತಯೇದನಂತ ಸಂಸಾರ ತಾರಕ. ಅದು ಭಾಗವತಲ್ಲಿ ಹೇಳ್ತಾನೆ, ನಮಗೆ ದೇಹಾತ್ಮ ಭ್ರಮೆ ಹೋಗೋದೆಲ್ಲ ಯಾವಾಗ ಸಾಧ್ಯ ಆಗುತ್ತೋ ದೇವರ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದ ಭ್ರಮೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅನುಗ್ರಹ ಮಾಡದೆ ಹೋದರೆ ನೈಷಾಂ ಮಮಾಹಮತಿ ದೀಹಿ ಶಶೃಗಾಲ ಭಕ್ಷೆ, ನಮ್ಮ ದೇಹ ಏನಿದು ನರಿನಾಯಿ ತಿಂದೋಗೋ ದೇಹ, ಅದಕ್ಕೆ ನರಿನಾಯಿ ನಾವೇನು ತಿಳ್ಕೊಂಡು ಯಾರೋ ಕಾಯ್ತಿದ್ದಾರೆ, ನರಿನಾಯಿಗಳು ಕಾಯ್ತಾ ಕೂತಿರುತ್ತಂತೆ. ಎಲ್ಲಿ ಊಟ ಮಾಡೋದನ್ನು ಕಾಯ್ತಾ ಕೂತಿರ್ತಾರೆ, ಕೇಳಿ ಬೇಗ ಪಾತ್ರೆ ತೊಳಿಬೇಕು ಅಂತ ಕಾಯರು ಕೂತಿರ್ತಾರೆ, ಆಯ್ತಾ ಆಯ್ತಾ ಅಂತ ಕಾಯ್ತಿರ್ತಾರೋ. ಅದೇ ಥರನೇ ದೇಹ ತಿನ್ನಲಿಕ್ಕೆ ಅಂತ ಕಾಯ್ತಾ ಇರುತ್ತಂತೋ. ಅದಕ್ಕೆ ಆದಷ್ಟು ಬೇಗ ಸಂಸ್ಕಾರ ಯಾತಕ್ಕೆ ಮಾಡ್ತಾರೆ ಅಂದರೆ ನರಿಗಿರಿ ಇತ್ಯಾದಿ ಬಂದರೆ ಟೈಮ್ ಬೇಕು, ಬ್ಯಾಕ್ಟೀರಿಯಾ ಆಗಲೇ ಬರೋಕ್ಕೆ ಶುರುವಾಗಿಬಿಟ್ಟಿರುತ್ತೆ ಬರಲಿಕ್ಕೆ. ಜೀವಂತ ಮನುಷ್ಯನಿಗೆ ಏನು ಬರೋಕ್ಕೆ ಸಾಧ್ಯ ಇಲ್ಲ, ಡೆಡ್ ಬಾಡಿ ಬರೋಕ್ಕೆ ಶುರುವಾಗುತ್ತಾಗಲೇ. ಅದಕ್ಕೆ ಆದಷ್ಟು ಬೇಗ ಏನು ಮಾಡಬೇಕು, ಅದನ್ನು ತೆಗೆದಾಕ್ಬಿಡ್ಬೇಕು, ಕಾಯ್ತಾ ಇರುತ್ತೆ ಅಂತ ಅರ್ಥ. ಸೊ ನಮ್ಮದಲ್ಲ ದೇಹ, ಇದು ನರಿನಾಯಿಗಳಿಗೆ ಪಾಲಿಸಿರ್ತಕ್ಕಂಥ ದೇಹ. ಇದು ಸಾರದ ಎಂಬ ಪುಸ್ತಕ ಬರದ ಬೇಕಾಡ್ ಆನ್ಸರ್ ಸ್ಕ್ರಿಪ್ಟ್ ಇದೆ, ಕೊನೆಗೆಲ್ಲ ಡಂಪ್ ಮಾಡಿ ಹಸ್ಬಿಡ್ತಾರೆ ಕಷ್ಟಪುಟ್ಟಿಗೆ. ಕೌಂಟ್ ಆಗಿದ್ದು ಯಾವುದು, ಅದು ಬಂದು ಮಾರ್ಕ್ಸ್ ಅಷ್ಟೇ, ಬರೋದು ಮಾರ್ಕ್ಸ್ ಈ ಕಡೆ ರೆಕಾರ್ಡ್ ಆಗ್ತಾ ಅದನ್ನ ಎಷ್ಟು ಬಿಡ್ತಾರೆ ಆ ಕಡೆಗೆ. ನಮ್ಮ ದೇಹ ಹಾಗೆ ಆನ್ಸರ್ ಸ್ಕ್ರಿಪ್ಟ್ ಎಷ್ಟು ಬಿಡ್ತಾರೆ, ಸಾಧನೆ ಮಾಡಿದ್ ಮಾತ್ರ ಜೊತೆ ಬರ, ಸಾಧನೆ ಜೊತೆ ಬಂದು ಅದಿಷ್ಟು ಹೋಗಿಬಿಡುತ್ತೆ. ನಾವೇನು ತಿಳ್ಕೊಂಡಿದ್ದೇವೆ ಈಗ ದೇಹನೇ ನಮ್ಮದು ಅಂತ ತಿಳ್ಕೊಂಡು ತಪ್ಪದು. ಎಷ್ಟು ಮೋಹ ಇರುತ್ತೆ ಆನ್ಸರ್ ಪೇಪರ್ ಮೇಲೆ ಅಂದರೆ ಇಷ್ಟು ಚೆನ್ನಾಗಿ ಬರೆದು ಕೊಟ್ಟು ಹೋಗ್ಬೇಕಲ್ಲ, ಅದ್ರ ಏನು ಮಾಡ್ಬೇಕು, ಎಷ್ಟು ಚೆನ್ನಾಗಿ ಬರ್ದಿದ್ದೇನೆ ಕೊಟ್ಟು ಹೋಗ್ಬಿಡ್ಬೇಕಾ, ಏನು ಅನ್ಯಾಯ ಇದು ಒಂದು. ದಯವಿಟ್ಟು ವಾಪಸ್ ಬಾರಿ ತೊಗೊಂಡು ಕೌಂಟೆ ಆಗೋದಿಲ್ಲ ಅಷ್ಟು. ಏನೋ ಅಷ್ಟು ಎಷ್ಟು ಒಳ್ಳೆ ದೇಹನ ಏನು ಮಾಡಬೇಕು, ಅವನು ಬಿಟ್ಟು ಹೋಗಲೇಬೇಕು. ಆಯ್ತಾ, ಅದಕ್ಕೆ ನಾವು ಬಿಡ್ಲಕ್ಕೆ ತಯಾರಾಗಿ ಹೇಗೆ ಆನ್ಸರ್ ಪೇಪರ್ ಬರೀತಾನೋ ಬಿಡ್ಲಕ್ಕೆ ತಯಾರಾಗಿ ದೇಹನ ನಾವು ಇಟ್ಕೊಂಡಿರಬೇಕು. ಎನಿ ಟೈಮ್ ದೇವ್ರ ಒಪ್ಸು ಈಗಲೋ ಇನ್ನಾವಾಗಲೋ ಈ ದೇಹನೂ ಹೋಗದಿರೋದು, ಅಷ್ಟೊಳಗೆ ಸಾಧನೆ ಮಾಡಬೇಕು. ಹೌದು, ತಥಾಚೋಕ್ತಂ ನೈಷಾಂ ಮಮಾಹಮಿತಿ. ಇದೆಲ್ಲ ಇವತ್ತಿನ ನಿನ್ನೆ ವಿಷ್ಣು ದಿನದ ಕತೆ ಅದೇನೆ, ಮಂಚಬಾರದು ಮಡದಿ ಬಾರಳು ಎಂಬ ಅದೇ ಅರ್ಥನೇ. ತತ್ರ ಯದ್ಯಪಿ ಅಧಿಷ್ಠಾನಂ ಪ್ರಧಾನಂಚ ಅಸ್ತಿ, ಇದು ಅಧಿಷ್ಠಾನ ಇದೆ ಪ್ರಧಾನ ಇದೆ ಒಪ್ಪಣ. ಆದರೆ ಏನಿದೆ, ದೇಹಗಳಿದೆ ದೇಹನೂ ಇದೆ, ಆತ್ಮಗಳಿದೆ ಆತ್ಮನೂ ಇದೆ, ಆದ್ದರಿಂದ ನಾನೇ ಆತ್ಮ ಅಂತ ಹೇಳ್ಕೊಳ್ಳೋ ಸಾಂಚಸ್ ಇದೆ, ಅದೇನು ಸರಿಯಲ್ಲ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಅವನು ಹೇಳ್ತಾನೆ ಈಗ, ತಥಾಪಿ ಸಾದೃಶ್ಯಭಾವಾತ್ ಉಕ್ತ ವ್ಯಾಪ್ತಿ ಭಂಗ ಇತಿ ಚೇತ್. ಈ ಶುಕ್ತಿಗೂ ರಹಿತಕ್ಕೂ ಒಂದು ಸಾಮ್ಯ ಇದೆ. ಏನು ಸಾಮ್ಯ ಸಾದೃಶ್ಯ ಇದೆ, ಎರಡು ಬೆರಳು ಹೊಡಿತಾ ಇದೆ, ಬಿಳಿಯಾಗಿ ಹೊಡಿಬೇಕೆಂಬ ಸಾಮ್ಯ ಇದೆ. ಆ ದೇಹಕ್ಕೂ ಆತ್ಮಕ್ಕೆ ಏನೇನು ಸಂಬಂಧ ಇಲ್ಲ, ಭ್ರಮೆ ಹೇಗೆ ಬಂತು ಅಂತ ಕೇಳ್ತಾ ಗೊತ್ತಾಯ್ತಾ. ದೇಹಕ್ಕೂ ಆತ್ಮಕ್ಕೆ ಯಾವ ಸಂಬಂಧ ಕೂಡ ಇಲ್ಲ, ಇದು ಚೇತನ ಅಚೇತನ ಅಲ್ಲಿಂದ ಶುರುವಾಯಿತು. ಇದು ವಿಜಿಬಲ್ ಅದು ಇನ್ವಿಜಿಬಲ್, ಗೊತ್ತಾಯ್ತಾ. ಎರಡು ವಿಜಿಬಲ್ಲೇ, ಶುಕ್ತಿನ ವಿಜಿಬಲ್ ರಹಿತನ ವಿಜಿಬಲ್ ಇಲ್ಲ, ಹಾಗಲ್ಲ. ಜೀವ ಇನ್ವಿಜಿಬಲ್, ಆತ್ಮ ವಿಜಿಬಲ್ಲು, ಮತ್ತೆ ಆತ್ಮ ಭ್ರಮೆ ಹೇಗೆ ಬಂತೀಗ. ದೇರ್ಫೋರ್ ಭ್ರಮೆ ಏನು ಬೇಕಾಗಿಲ್ಲ, ಅವೆಲ್ಲ ಬೇಕಾಗಿಲ್ಲ, ವಾಪಸ್ ಹೋಗ್ಬೇಕು ಅವನೀಗ. ಅದಕ್ಕೆ ಕಾರಣ ಕೊಡ್ತಾನೆ, ಅದು ಅನಲೈಸ್ ಮಾಡ್ತಾನೆ ಈಗ. ಇದು ಚೇತ್ ಕಿಮತ್ರ ಚ ತಥಾಪಿ ಸಾದೃಶ್ಯಾಭಾವ ತುಪ್ತ ವ್ಯಾಪ್ತಿ ಭಂಗ ಇತಿ ಚೇತ್ ಕಿಮತ್ರ ಆತ್ಮನಿ ದೇಹಾರೋಪೋ ದೇಹೇ ವಾ ಆತ್ಮಾರೋಪ ಇತಿ ಭಿನ್ನಯೋ ದೇಹಾತ್ಮನೋ ಅಭೇದಾರೋಪ ನ ಪ್ರಥಮ ದ್ವಿತೀಯೌ. ಇದನ್ನೆಲ್ಲ ಅನಲೈಸ್ ಮಾಡ್ತಾರೆ ನೋಡಿ. ಈಗ ಆಯಿತು, ದೇಹಾತ್ಮ ಭ್ರಮೆ ಅಂತ ಹೇಳಿದೆ, ಈಗ ಒಂದು ಉತ್ತರ ಕೊಡಬೇಕು. ದೇಹದಲ್ಲಿ ಆತ್ಮಭ್ರಮೆನೋ ಆತ್ಮದಲ್ಲಿ ದೇಹ ಭ್ರಮೆನೋ? ಅರ್ಜುನ ಕೃಷ್ಣ ಕೇಳಿದ್ದ ಹಾಗೇನೆ, ಇವ್ರು ಸಾಯ್ತಾರೆ ತಡಿತೀನಿ ಅಂತ ಹೇಳ್ತೀಯಲ್ಲ, ದೇಹ ಸಾಹಿತ್ಯ ಅಂತ ಹೇಳ್ತೀಯೋ ಜೀವ ಸಾಹಿತ್ಯ ಅಂತ ಹೇಳ್ತೀಯೋ? ಅದನ್ನ ಅರ್ಥ ಆ ಪ್ರಶ್ನೆ ಮಾಡಿದಾಗ ಇಲ್ಲಿ ದೇಹಾತ್ಮ ಭ್ರಮೆ ಅಂತ ಹೇಳಿದ್ದಿ, ಶುಕ್ತಿರಹಿತ ಭ್ರಮೆ ಅಂತ ಹೇಳಿದ್ದಿ, ಏನಪ್ಪ ಇದು? ಶುಕ್ತಿಯಲ್ಲಿ ರಹಿತದ ಭ್ರಮೆನೋ, ರಹಿತದಲ್ಲಿ ಶುಕ್ತಿಯ ಭ್ರಮೆನೋ? ಅವನು ಏನಾಗಿದ್ದ, 20 ಗಡಿ ಕೈ ಹಾಕಿ ನೋಡಿದೆ, ಎಲ್ಲ ಶುಕ್ತಿ ಆಗಿಬಿಟ್ಟಿತ್ತು. ಯಾವ ನಿಜವಾದ ಬೆಳ್ಳಿ ಬಂತು ಅದ್ರ ಬಿಟ್ಟು ಹೋಗ್ಬಿಟ್ಟ, ದರಿದ್ರೆ ಮತ್ತೆ ತವಾರ ಸರ್ ಬೇಡ ಅಂತೇಳಿ. ಆ ನಿಜವಾದ ಬೆಳ್ಳಿ ಅದು ಏನಾಗಿತ್ತು, ಆ ಹಿಂದೆ ಮಠದಲ್ಲಿ ಕಡತನ ಆದ ಕಾಲಕ್ಕೆ ದೊಡ್ಡ ದೊಡ್ಡ ಬಂಗಾರದ ಪಾತ್ರೆಗಳು ಕಾಡು ಬಿಟ್ಟು ಹೋಗ್ಬಿಟ್ಟಿದ್ರೆ ಹಿತ್ತಾಳಿ ತಿಳ್ಕೊಂಡ್ಬಿಟ್ಟಿದ್ರು ಪಾಪ ಅವರು, ಗೊತ್ತಾಯ್ತು. ಹಿತ್ತಾಳಿ ಪಾತ್ರೆ ಅಂದ್ರೆ ಬಿಟ್ಟು ಹೋಗಿದ್ದಕ್ಕೆ ಅವೆಲ್ಲ ವಾಪಸ್ ಬಂದು, ಇಷ್ಟು ದೊಡ್ಡದು ಯಾರು ಬಂಗಾರ ಇಟ್ಕೊಂಡಿರ್ತಾರೆ ತಿಳ್ಕೊಂಡಿದ್ರು ಅವರು. ಅರ್ಥ ಆಯ್ತಾ? ಅದು ಯಾತಕ್ಕಾದ್ರೆ ಭ್ರಮೆಯಲ್ಲಿ ಏನು ಬಂದಿದೆ ಈಗ, ನಮಗೆಲ್ಲ ಸಾಮಾನ್ಯ ಹೇಳೋ ಭ್ರಮೆ ಯಾವುದು? ಶುಕ್ತಿ ರಹಿತ ಶುಕ್ತಿ ಭ್ರಮೆನೂ ಬರ್ಬೋದು, ಶುಕ್ತಿರಹಿತ ಭ್ರಮೆ ಅಷ್ಟಲ್ಲ. ಯಾಕೆ ಶುಕ್ತಿರಹಿತ ಅಂತ ಕೇಸ್ ಯಾತಕ್ಕೆ ಕೊಡ್ತಾರೆ ಹಾಗಿದ್ರೆ? ಹೆಚ್ಚು ಆ ಕೇಸು, ರಹಿತ ಶುಕ್ತಿ ಭ್ರಮ ಅಂಬೋದು ಕಡಿಮೆ, ಶುಕ್ತಿರಹಿತ ಭ್ರಮ ಅಂಬೋದು ಜಾಸ್ತಿ. ಯಾವಾಗ ಕಡಿಮೆದಲ್ಲಿ ಹೆಚ್ಚು ಕಾಣೋದು ಮನುಷ್ಯನ ಕಾನ್ಸೆಪ್ಟ್ ಮತ್ತೆ ಹೆಚ್ಚಲ್ಲಿ ಕಡಿಮೆಗೆ ಅಂತ ಏನು ಮಾಡ್ತಾನೆ ಅವನು, ಕಡಿಮೆಯಲ್ಲಿ ಹೆಚ್ಚು ಕಾಡ್ತಾನೆ. ಮನುಷ್ಯನ ಟೆಂಡೆನ್ಸಿ ಇಟ್ಕೊಂಡು ಹೇಳ್ತಾರಲ್ಲಿ ಶುಕ್ತಿಯಲ್ಲಿ ರಹಿತ ಭ್ರಮೆ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಹಗ್ಗದಲ್ಲಿ ಹಾವಿನ ಭ್ರಮೆ ಇದ್ದ ಹಗ್ಗದಲ್ಲಿ ಹಾವಿನ ಭ್ರಮೆ ಇದ್ದ ಮೇಲೆ ಜಾಸ್ತಿ. ಅದು ಹಾವನ ಹಗ್ಗ ಅಂತ ತಿಳ್ಕೊಂಡವ್ರು ಇಲ್ಲೇನು, ಅಂತ ಕೇಸು ಇದೆ. ಹಗ್ಗನ ಹಾವನ್ನು ತಿಳ್ಕೊಂಡಿದ್ದಾರೆ, ಹಾವನ ಹಗ್ಗ ಅಂತ ತಿಳ್ಕೊಂಡಿದ್ದಾರೆ. ಅದು ಹೆಚ್ಚು ಕೇಸ್ ಯಾವ್ದು ಯಾವಾಗಲೂ ಕೂಡ ಹಗ್ಗ ತಿಳ್ಕೊಂಡು ಹಗ್ಗ ತೊಳೆದು ಹಾವು ತಿಳ್ಕೊಳ್ಳೋ ಕೇಸೇ ಜಾಸ್ತಿ. ಆದರೆ ಎರಡೂ ಪಾಸಿಟಿವ್, ವಯಸ್ಸಿ ವರ್ಷ ಇಸ್ ಆಲ್ಸೋ ಟ್ರೂ ಆದರೂ ಕೂಡ ಒಂದು ಕೊತ್ಕೊಡ್ತಾ. ಅದೇ ರೀತಿ ಈಗ ಹೇಳು, ದೇಹಾತ್ಮ ಭ್ರಮೆ ದೇಹಾತ್ಮ ಭ್ರಮೆ ಅಂತ ಹೇಳ್ತೀಯಲ್ಲ, ದೇಹದಲ್ಲಿ ಆತ್ಮ ಭ್ರಮೆನೋ ಆತ್ಮನಲ್ಲಿ ದೇಹದ ಭ್ರಮೆನೋ? ನೋಡಿ, ಆತ್ಮನಿ ದೇಹಾರೋಪೋ ದೇಹೇವ ಆತ್ಮಾರೋಪ, ಇದು ಯುತ ಭಿನ್ನಯೋಹೋ ದೇಹಾತ್ಮನೋಹೋ ಅಥವಾ ಭಿನ್ನಯೋಹೋ ದೇಹಾತ್ಮನೋ ಅಭೇದಾರೋಪ? ಅಂದರೆ ಎರಡು ಬೇರೆ ಬೇರೆ ಅಂತ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇದರಲ್ಲಿ ಅದನ್ನು ಅದರಲ್ಲಿ ಆರೋಪ ಮಾಡ್ತೀಯೋ, ಅದು ಎರಡು ಜೊತೆಗಿದ್ದಾಗ ಅವೆರಡು ಕೂಡ ಏನು ಮಾಡ್ತಿದ್ದೀನಿ ನೀನೀಗ ಅಭೇದವನ್ನು ತಿಳ್ಕೊತಾ ಇದೀಯೋ? ನಾನೇ ನಿನ್ನ ನೆಟ್ಕೊಂಡಿರಬೇಕು. ಮೂರು ಕೇಸ್ ಇದೆ ಇಲ್ಲಿ. ಒಂದು ಕೇಸ್ ಏನದು, ಶುಕ್ತಿರೋ ರಜತ ಅಂತ ತಿಳ್ಕೊಂಡ, ಇನ್ನೊಂದು ರಜತನೇ ಶುಕ್ತಿ ಅಂತ ತಿಳ್ಕೊಂಡ, ಇನ್ನೊಂದು ಶುಕ್ತಿನೇ ರಜತ ಬೇರೆ ಇಲ್ಲೇ ಇಲ್ಲ. ಶುಕ್ತಿಯಲ್ಲಿ ರಜತ ಖಂಡೆ ಅಲ್ಲ, ಶುಕ್ತಿ ಇಟ್ಸೆಲ್ಫ್ ಇದು ರಜತಾರೆ, ಅದು ಹೊಸ ಸ್ಟ್ಯಾಂಡ್ ತೊಗೊಂಡ್ಬಿಡ್ತಾರೆ. ಅದು ಥರ್ಡ್ ಕೇಸ್. ಅದು ಇದು ಚಾರ್ವಾಕ್ರವಾದ. ಇದು ದೇಹದಲ್ಲಿ ಆತ್ಮಭ್ರಮೆ, ಆತ್ಮದಲ್ಲಿ ದೇಹದ ಭ್ರಮೆ, ದೇಹವೇ ಆತ್ಮ ಅನ್ನೋ ಭ್ರಮೆ. ಅರ್ಥ ಆಯ್ತಾ? ದೇಹವೇ ಆತ್ಮ, ಬೇರೆ ಆತ್ಮನೇ ಇಲ್ಲ ಅಂತ ಅರ್ಥ. ದೇಹಾತ್ಮ ಭ್ರಮೆ ಅಂದ್ರೆ ಏನು? ಬೇರೆ ಆತ್ಮನೇ ಇಲ್ಲ ಅಥವಾ ಬೇರೆ ದೇಹನೇ ಇಲ್ಲ. ದೇಹಾತ್ಮ ಇಸ್ ಒನ್ ಯೂನಿಟ್. ಚಾರ್ವಾಕ್ರವಾದ ಇದ್ರ ಮೂರಲ್ಲಿ ಯಾವ್ದು ಹೇಳ್ತೀನಿ ಅಂತ ಕೇಳ್ತಾರೆ. ಯಾವ ಪಾಸಿಬಿಲಿಟಿ ಇರ್ಬೋದು? ಇದೆಲ್ಲ ವಿಕಲ್ಪ ಅಂತ ಹೇಳ್ತಾರೆ. ವಿಕಲ್ಪ ಅಂದ್ರೆ ಏನು? ಪಾಸಿಬಿಲಿಟೀಸ್ನೆಲ್ಲ ಇಟ್ಕೊಂಡಾಗ ವಿಕಲ್ಪ ಅಂತ ಕರೀತಾರೆ. ವಿವಿಧತೆಯ ಕಲ್ಪನ ವಿವಿಧ ಕಲ್ಪ ವಿಕಲ್ಪ. ಜೀವ ಅಂದ್ರೆ ಆತ್ಮ, ಇಲ್ಲಿ ಜೀವಾತ್ಮ ಎರಡು ಒಂದೇ. ಈ ಅರ್ಥ ಪರಮಾತ್ಮ ಅಂತ ತಗೋಬಾರ್ದು. ಇಲ್ಲಿ ಇನ್ನೊಂದು ಕೇಸ್ ಇದೆ, ಜೀವನ ಪರಮಾತ್ಮ ಅಹಂ ಬ್ರಹ್ಮ, ಅದು ಇನ್ನೊಂದು ಭ್ರಮೆ. ಅದು ಫಸ್ಟು ದೇಹ ಆರಂಭ ಭ್ರಮೆ, ಆಮೇಲೆ ಜೀವನ ನಾನೇ ಬ್ರಹ್ಮ ಅನ್ನೋ ಭ್ರಮೆ, ಅದಿನ್ನೂ ಹೈಯರ್ ಸ್ಟೇಜ್ ಭ್ರಮೆ. ಅದಕ್ಕೆ ಹೋಗಿದ್ದಿಲ್ಲ. ಈಗ ಯಾವುದಕ್ಕೆ ಹೊಂಟಿದ್ದಾರೆ? ಈಗ ಈ ಕೇಸ್ ಮಾತ್ರ ಹೇಳ್ತಾರೆ. ಆ ಭ್ರಮೆ ಇದ್ದೇ ಇದೆ. ಅಭೇದಾರೂಪ ನ ಪ್ರಥಮ ದ್ವಿತೀಯೌ ಅಂದರೆ ದೇಹದಲ್ಲಿ ನೋಡಿ ಆತ್ಮ ಅಂತ ತಿಳ್ಕೊಳ್ಳೋದಾಗಲಿ, ಆತ್ಮ ನೋಡಿ ದೇಹ ಅಂತ ತಿಳ್ಕೊಳ್ಳೋದಾಗಲಿ, ದೇಹವೇ ಆತ್ಮ ಅಂತ ಒಂದೇ ಮಾಡ್ಕೊಳ್ಳೋದಾಗಲಿ, ಇದೆಯಲ್ಲ ಇದರಲ್ಲಿ ಮೊದಲೆರಡು ಸುಳ್ಳು ಸಾಧ್ಯ ಇಲ್ಲ. ದೇಹಾತ್ಮನೋ ಪ್ರಾತೀತಿಕತ್ವ ಪ್ರಸಂಗ, ದೇಹವು ಆತ್ಮಗಳು ಕೂಡ ಪ್ರತೀತಿ ಅಂತಾಗುತ್ತೆ, ಅನುಭವ ಅಂತಾಗದೆ ಬರೀ ಪ್ರತೀತಿ ಅಂತಾಗೋದ್ರಿಂದ ದೇಹಾತ್ಮ ಭ್ರಮೆ, ದೇಹದಲ್ಲಿ ಆತ್ಮ, ಆತ್ಮನಲ್ಲಿ ದೇಹ ಅಂತ ಆರೋಪ ಸಾಧ್ಯ ಇಲ್ಲ. ದೇಹಾದಿ ಅಂತರಾಭಾವಾತ್ ನ ತೃತೀಯ, ದೇಹಾದಿಗಳ ಮಧ್ಯೆ ಏನಿಲ್ಲ, ಒಂದು ವ್ಯತ್ಯಾಸ ಅಂತ ಇಲ್ಲ, ಆ ರೀತಿಯಾಗಿ ಬಿಡುತ್ತೆ. ಮೂರನೇದಿದೆ ನ ತೃತೀಯ, ದೇಹವೇ ಆತ್ಮ, ಇನ್ನೊಂದು ಆತ್ಮನೇ ಇಲ್ಲ, ಇನ್ನೊಂದು ದೇಹನೇ ಇಲ್ಲ ಅನ್ನೋ ಕೇಸ್ ಇದೆಯಲ್ಲ, ಅದು ಸರಿಯಲ್ಲ. ಆವಿಪಾಲ ಗೋಪಾಲಂ ನೆನ್ಪಿಟ್ಕೊಳ್ಳಿ, ಆವಿಪಾಲ ಗೋಪಾಲಂ ದೇಹಾತ್ಮ ಭೇದ ಜ್ಞಾನ ಸದ್ಭಾವಸ್ಯ ಅನ್ಯತ್ರ ಉಪಪಾದಿತತ್ವಾತ್. ಅನ್ವ್ಯಾಖ್ಯಾನ ಮೊದಲಾದವುಗಳಲ್ಲಿ ಏನ್ ಹೇಳಿದ್ದಾರೆ? ಆವಿಪಾಲ ಗೋಪಾಲ, ಆವಿಪಾಲ ಅಂದ್ರೆ ಕುರಿಕಾಯನು, ಗೋಪಾಲ ಅಂದ್ರೆ ದನಕಾಯನು. ಕುರಿಕಾಯರು ದನಕಾಯರು ಏನು ಗೊತ್ತಿದೆ ಅಂತ ಕೇಳಿದರೆ, ದೇಹಾತ್ಮ ಭೇದ ಜ್ಞಾನ ಇದೆ, ಇದು ಬಹಳ ಇಂಪಾರ್ಟೆಂಟ್. ನಾನೇ ದೇಹ ಅನ್ನೋ ಭ್ರಮೆ ಇದೇನು ಹೇಳ್ತೀಯಲ್ಲ, ನಾನೇ ದೇಹ ಅನ್ನೋ ಭ್ರಮೆ ಯಾವಾಗಲೂ ಇರೋದಿಲ್ಲ, ಅದು ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಇರೋದಿಲ್ಲ, ಕೆಲವೊಮ್ಮೆ ಬರುತ್ತೆ ಹೊರತು ಯಾವಾಗಲೂ ಭ್ರಮೆಯಲ್ಲಿ ನಾವು ಬದುಕಿಲ್ಲ, ಯಾವಾಗಲೂ ಭ್ರಮೆಯಲ್ಲಿಲ್ಲ. ಯಾಕೋ ದೇಹಕ್ಕೆ ಭಾರಿ ಆಯಾಸ ಆಗಿದೆ, ದೇಹಕ್ಕೆ ಭಾರಿ ಆಯಾಸವಾಗಿದೆ ಅಂತ ಹೇಳಬೇಕಾದ್ರೆ ಏನು ಗೊತ್ತಿದೆ ಅವನಿಗೀಗ? ದೇಹ ಬೇರೆ, ಆಯಾಸ ಬೇರೆ, ನನ್ನ ಕೈ ನನ್ನ ಕಾಲು ಅಂತ ಹೇಳ್ಬೇಕಾದ್ರೆ ಭೇದ ಗೊತ್ತಿದೆ ಅವನಿಗೀಗ, ಗೊತ್ತಾಯ್ತು. ಕೆಲವೊಮ್ಮೆ ಮಾತ್ರ ಏನು ಮಾಡಿಬಿಡ್ತಾನೆ, ಭ್ರಮೆ ಒಳಗಾಗ್ತಾರೆ. ಯಾವಾಗಲೂ ಭ್ರಮೆ ಇದೆ ಅನ್ನೋಕ್ಕೆ ಸರಿಯಲ್ಲ. ಯಾಕೆ? ಕುರಿಕಾಯರು ದನಕಾಯರು ಕೂಡ ಏನು ಗೊತ್ತಿದೆ, ತಾನು ಬೇರೆ ದೇಹ ಬೇರೆ ಅಂತ ಜ್ಞಾನ ಇರೋದ್ರಿಂದ ಆ ಭ್ರಮೆ ಯಾವಾಗಲೂ ಇರುತ್ತೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅವಿ ಅಂದ್ರೆ ಏನು? ಕುರಿ, ಗೊತ್ತಾಯ್ತಾ? ಅವಿಪಾಲ, ಫಸ್ಟ್ ಅವಿಪಾಲ ಆಯ್ತು ಅದು. ಆವಿಪಾಲ ಅಂದ್ರೇನು? ಆವಿಪಾಲ ಅಂದ್ರೇನು? ಆ ಕೈಲಾಸ ಅಪ್ ಟು ಸ್ಟಾರ್ಟಿಂಗ್ ಫ್ರಮ್ ಅಂತ ಅರ್ಥ. ಆ ಅಂಬದ್ ಮರ್ಯಾದೆ ಅಂದ್ರೆ ಲಿಮಿಟ್, ಅಲ್ಲಿಂದ ಶುರು ಮಾಡಿ ಅಂತ ಅರ್ಥ. ಆಕ್ಚುಲಿ ಅವಿಪಾಲ ಪದ ಅದು, ಗೊತ್ತಾಯ್ತಾ? ಅದೇ ರೀತಿ ಗೋಪಾಲ ಪದ, ಗೋಪಾಲಕ್ಕೆ ಏನ್ ಸೇರಿಸಿದ್ರು ಮೊದಲು? ಆ ಸೇರಿಸಿದ್ರು, ಗೊತ್ತಾಯ್ತಾ? ಅಲ್ಲಿ ಅವಿಪಾಲಕ್ಕೆ ಏನ್ ಸೇರಿಸ್ಬೇಕು? ಆ ಸೇರಿಸ್ಬೇಕು. ಆ ಸೇರಿ ಮತ್ತೆ ಆಯ್ತು. ಸೊ ಅವಿಪಾಲ ಅಂತ ಇದೆ, ಗೊತ್ತಾಯ್ತಾ? ಅವಿಪಾಲ ಆವಿಪಾಲ, ಗೋಪಾಲ ಆ ಗೋಪಾಲ ಅಂದ್ರೆ ಕುರಿ ಆ ಅಂದ್ರೆ ಪ್ರಾರಂಭ ಮಾಡಿ, ಕುರಿಕಾಯಿನಿಂದ ಪ್ರಾರಂಭ ಮಾಡಿ, ದನಕಾಯಿನಿಂದ ಪ್ರಾರಂಭ ಮಾಡಿ, ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ. ಆ ಅಂದ್ರೆ ತೀರಾ ದಮ್ಮ ಓದ್ದೇ ಇದ್ದವ್ರಿಗೂ ಗೊತ್ತು ಅಂತ ಅರ್ಥ. ಅವ್ರು ಯಾರು? ದನಕಾಯರು ಕುರುಕಾಯರು ಏನವರು? ಓದ್ದೇ ಇರೋರು ಅಂತ. ಇಲ್ಲಿಟ್ರೇಟ್ಸ್ ಅಲ್ಲಿ ಎಕ್ಸಾಂಪಲ್ ತಗೊಂಡು ಇಲ್ಲಿಟ್ರೇಟ್, ಇಲ್ಲಿಟ್ರೇಟ್ ಕೂಡ ಏನ್ ತಿಳ್ಕೊಂಡಿದ್ದಾನೆ? ಅವನು ಕೂಡ ದೇಹತ್ವ ಬರಮೆ ಒಂದು ಹೊಂದಿಲ್ಲ, ಅದನ್ನ ಹೇಳಕೊಳ್ಳಿ. ಇಲ್ಲಿ ಲಿಟ್ರೇಟ್ ಬೇರೆ, ಇಲ್ಲಿಟ್ರೇಟ್ ಬೇರೆ. ಇಲ್ಲಿಟ್ರೇಟ್ ಜನಕ್ಕೆ ಇಲ್ಲಿಟ್ರೇಟ್ ಹೇಳ್ಬೇಕಾದ ಸಾಮಾನ್ಯ ಪದ್ಧತಿ ಅದು. ಸ್ಕೂಲಿಗೆ ಸರಿಯಾಗಿ ಹೋದ್ರೆ ದನ ಕಾಯ್ಬೇಕಾಗುತ್ತೆ ಅಂತ ಹೇಳೋ ಪದ್ಧತಿ ಹಿಂದಿನ ಕಾಲಕ್ಕೆ. ಯಾವ್ದು ಅಷ್ಟು ಮಾಡ್ತೀನಿ ಸ್ಕೂಲ್ ಬಿಟ್ಬಿಡ್ತೀನಿ ಅಂತ ಅಂತಾರೆ ಮೊದಲು. ಅದು ಅಷ್ಟು ಬೇಕಾದ ದನಗಳು ಕೊಡಿಸಿ ಒಳ್ಳೆ ಬಿಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅದು ಏನು ಒಳ್ಳೇದು ಕೆಟ್ಟದು ಅಂತೇಳಿ. ಆ ರೀತಿ ಪದ ಉಂಟು. ದೇಹಾತ್ಮನೋಹೋ ಆವಿಪಾಲ ಗೋಪಾಲ ಗೋಪಾಲಂ ದೇಹಾತ್ಮ ಭೇದ ಜ್ಞಾನ ಸದ್ಭಾವಸ್ಯ ಅನ್ಯತ್ರ ಉಪಪಾದಿತತ್ವ. ದೇಹಾತ್ಮ ಭೇದ ಜ್ಞಾನ ಸದ್ಭಾವಸ್ಯ ಅನ್ಯತ್ರ ಉಪಪಾದಿತತ್ವ. ಅವರೆಲ್ಲರಿಗೂ ದೇಹಾತ್ಮ ಭೇದ ಜ್ಞಾನ ಇದೆ ಅನ್ನೋದನ್ನ ಬೇರೆ ಕಡೆ ಉಪಪಾದನೆ ಮಾಡೋದು ಅಂದ್ರೇನು? ಸಮರ್ಥನೆ ಅಂತ. ಉಪಪಾದನೆ ಶಬ್ದ ಸಮರ್ಥನೆ. ಸಮರ್ಥನೆ ಮಾಡಿರೋದ್ರಿಂದ ಬರೀ ಹೇಳಿದ್ದೇವೆ ಅಲ್ಲ, ಡೀಟೇಲ್ ಆಗಿ ಸಮರ್ಥನೆ ಮಾಡಿದ್ದೇವೆ. ಅದು ಇಲ್ಲಿ ಮಾಡಬೇಕಾದ ಕಾರಣ ಇಲ್ಲ. ಕಥಂ ತರ್ಹಿ ಮನುಷ್ಯೋಹಂ ಇತ್ಯಾದಿ ವ್ಯವಹಾರ ಐತಿ ಚೇತ್ ಉಪಚಾರ ಹೇಳಿತಿ ಭ್ರೂಮಃ. ಹಾಗೂ ನಾನು ಮನುಷ್ಯ ಅಂತ ಭ್ರಮೆ ಬಂತಲ್ಲ ಅಂತ ಕೇಳಿದ್ರೆ ಅದೇನು ಹೇಳ್ಬೇಕು? ಅದಕ್ಕೆ ಉಪಚಾರ ಅಂತ ಹೇಳಿದ್ರು. ನಾನು ಮನುಷ್ಯ ಅಂಬೋದು ನಿಜವಾದ ಅರ್ಥ ಹೇಳಿದ್ದಲ್ಲ. ಒಳಗೆ ಬಿಡಿಸಿದ್ರೆ ಏನಾಗುತ್ತೆ? ಈಗ ನಾನು ಮನುಷ್ಯ ದೇಹದಲ್ಲಿದ್ದೇನೆ ಅಂತೇಳಿ ಅರ್ಥ. ಅದಕ್ಕೆ ನಾನು ಮನುಷ್ಯ ದೇಹದಲ್ಲಿದ್ದೇನೆ ಅನ್ನೋದು ಸರಿಯಾದ ರೀತಿಯಾದ ಅನುಭವ ಅಂದ್ರೆ ಅದೇನೆ. ನನ್ನ ಅದು ಸಣ್ಣವನಾಗಿದ್ದೆ, ಇದು ದೊಡ್ಡವನಾಗಿದ್ದೇನೆ, ದೇಹ ಬೆಳೆದಿದೆ, ಅನುಭವ ಬರುತ್ತೆ ಅಂತ ಹೇಳಿದ ಮೇಲೆ ಏನಂತ ಅರ್ಥ? ಅದೀಗ ತನಗೂ ದೇಹಕ್ಕೂ ಭೇದ ಇರಲು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ. ಆಗಿರಬೇಕು. ನಾನೇ ದೇಹ ಅಂತ ಕರೆ ಉಪಚಾರ, ಸರಿ ತಿಳ್ಕೋಬೇಕೀಗ. ನಾನು ದೇಹ ಮತ್ತೆ ಉಪಚಾರನೋ, ಅಹಂ ಬ್ರಹ್ಮಾಸ್ಮಿ ಅದು ಉಪಚಾರನೇ. ನಾನು ದೇವರಾಗಿದ್ದೇನೆ ಎಂಬುದು ಕೂಡ ಏನು, ಅದು ಉಪಚಾರನೇ. ಯಾಕೆ ನಾನು ದೇಹ ಯಾತ, ನಾನೇ ದೇಹ ಎಂಬುದು ಯಾತಕ್ಕೆ ಫ್ಯಾಕ್ಟ್ ಅಲ್ಲ, ಸಾಧ್ಯತೆನೇ ಇಲ್ಲ. ಅಚೇತನವಾದ ದೇಹ ಎಲ್ಲಿ, ಚೇತನವಾದ ನಾನೆಲ್ಲಿ? ಆದ್ದರಿಂದ ನಾನು ದೇಹ ಅಂತ ಕರ್ಕೊಂಡ್ರೆ ಔಪಚಾರಿಕ ಅಂತ ಅರ್ಥ. ಸೊ ಅಚೇತನ ದೇಹಕ್ಕೂ ಚೇತನನಿಗೂ ವ್ಯತ್ಯಾಸ ಇರೋ ಹಾಗೆ ಪರಮಚೇತನಿಗೂ ಚೇತನಿಗೂ ವ್ಯತ್ಯಾಸ ಇರೋದ್ರಿಂದ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ್ರೆ ಅದೇ ಅರ್ಥನೇ. ಏನು ಅರ್ಥ ಮಾಡ್ಬೇಕು ಅದಕ್ಕೆ? ಉಪಚಾರಿಕ ಅರ್ಥನೇ ಮಾಡಬೇಕು, ಮುಷ್ಟಿಗೆ ಅರ್ಥ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ. ಉಪಚಾರೇ ಕಿಂ ನಿಮಿತ್ತ ಮಿತ್ಯತಾಹ ದೇಹಾತ್ಮನೋ ರೀತಿ. ಅದು ಯಾತಕ್ಕೆ ಉಪಚಾರ ಮಾಡ್ತಾರೆ ಗೊತ್ತಾ? ದೇಹಾತ್ಮನೋಪಿ ಏಕದೇಶಸ್ತತ್ವಾದಿ ಸಾದೃಶ್ಯಮಸ್ತೇವಾ. ಅಲ್ಲಿ ಬಂತಲ್ಲ, ಮುಕ್ತರೆಲ್ಲ ಒಂದೇ ಕಡೆ ಇರ್ತಾರೆ, ಆದ್ದರಿಂದ ಒಂದಾಗಿಬಿಡ್ತಾರೆ ಅಂತ ಹೇಗೆ ಹೇಳಿದ್ರು? ಎಷ್ಟು ಕ್ಲೋಸ್ ಆಗಿದೆ ಬಾಡಿ ಆ್ಯಂಡ್ ಸೋಲ್ ಅಂತ ಕೇಳಿದರೆ, ಅಷ್ಟು ಕ್ಲೋಸ್ ಆಗಿದ್ದಕ್ಕೆ ನಾನೇ ಅಂತ ಹೇಳಿಬಿಟ್ಟು, ಅಷ್ಟು ಕ್ಲೋಸ್ ಆಗಿದ್ದಕ್ಕೆ ನಾನೇ ಅಂತ ಉಪಚಾರ ಅಂತ ಕರಿತಾನೆ ಹೊರತು ನಿಜವಾಗ್ಲೂ ಏನಲ್ಲ, ಒಂದಲ್ಲ. ಸೊ ಇಲ್ಲೂ ಕೂಡ ಒಂದು ಉಪಚಾರ ಪ್ರಯೋಗಕ್ಕೆ ಒಂದು ಕಾರಣ ಇದೆ, ಅಲ್ಲೂ ಕೂಡ ಕಾರಣ ಇದೆ. ದೇಹಾತ್ಮರೂಪಿ ಏಕದೇಶ ಸ್ಥಿತತ್ವಾದಿ ಸಾದೃಶ್ಯಮಸ್ತೇವಾ. ಏನು ಸಾದೃಶ್ಯ ಅಂದರೆ ಏಕದೇಶ ಸ್ಥಿತತ್ವ, ಅದು ಇಂಪಾರ್ಟೆಂಟ್. ಒಂದೇ ದೇಹದಲ್ಲಿದ್ದಾಗ ಅನುಭವ ಬರ, ಬೇರೆ ದೇಹದಲ್ಲಿ ಬರಲಿಲ್ಲ. ಉದಾಹರಣೆಗೆ ಯಮದೇವರು ಎರಡು ಕಡೆ ಇದ್ದಾರೆ, ವಿದುರ ದೇಹದಲ್ಲಿ ಇದ್ದಾರೆ, ಧರ್ಮರಾಜನಾಗಿದ್ದಾರೆ, ಜಾಂಬವಂತನಾಗಿದ್ದಾರೆ. ವಿದುರ ಎಷ್ಟೋ ಸರ್ ಇಬ್ಬರು ಏನು ತಿಳ್ಕೊತಿದ್ರು, ನಾವು ಬೇರೆ ಬೇರೆ ಅಂತ ತಿಳ್ಕೊಂಡ್ಬಿಡ್ತಿದ್ರು ಎಷ್ಟೋ ಸಲ. ಚಿಕ್ಕಪ್ಪ ಆತ ಈತ ನೋಡಿದ್ರೆ ಈತ, ಇಬ್ಬರು ಒಂದೇ ಸೇಮ್ ಸೋಲ್. ಆ ಚಿಕ್ಕಪ್ಪ ಅಂತ ಹೇಳೋದು ಆತ ಮಾತು ಕೇಳೋದು, ಜ್ಯೂತಕ್ಕೆ ಬರಬೇಡ ಅಂತ ಅಲ್ಲಿ ಹೇಳೋದು, ಮುಂದೆ ಬರ್ತೀನಿ ಅಂತ ಇಲ್ಲಿ ಹೇಳೋದು. ಅರ್ಥ ಆಯ್ತಾ? ಅದು ಆ ರೀತಿ ಆಯಿತು. ದೇಹ ಬೇರೆ ಆಗಿದ್ದಕ್ಕೋಸ್ಕರ ಏನ ಏಕದೇಶಸ್ಥತ್ವ ಇಲ್ಲ ಈಗ, ಅದು ಭ್ರಮೆ ಬರಲಿಲ್ಲ. ಏನಂತ ಎರಡು ದೇಹನ ಒಂದೇನೋ ಭ್ರಮೆ ಇರಲಿಲ್ಲ, ಆದ್ರೆ ಇನ್ನೊಂದು ಭ್ರಮೆ ಬಂತು, ಇಬ್ಬರು ಬೇರೆ ಅಂತ ಭ್ರಮೆ ಬಂತು. ಆತ್ಮ ಒಂದೇ ಆಗಿದ್ದರೂ ಕೂಡ ಬೇರೆ ಅನಿಸ್ತು, ಯಕ್ಷಿರು ಒಂದೇ ಆಗಿತ್ತು, ಒಂದೇ ದೇಹದಲ್ಲಿ ಇದ್ದದ್ದು ಕೂಡ ಏನು ಎಫೆಕ್ಟ್ ಇರಬೇಕಾಗಿತ್ತು, ಅದೇ ಇರಲಿಲ್ಲ, ಕಾರಣ ದೇಹಗಳು ಬೇರೆ ಆಗಿತ್ತು. ಈ ದೃಷ್ಟಿಯಿಂದ ಅದೇ ಏಕದೇಹ ಸ್ಥಿತತ್ವ ಅಂದ್ರೆ ಏನು? ಅದೇ ಸಂಪೂರ್ಣ ದೇಹದಲ್ಲಿ ವ್ಯಾಪ್ತ ಅಂದ್ರೆ ಆ ರೀತಿ ವ್ಯಾಪ್ತನಾಗಿಲ್ಲ ಜೀವ, ಅಲ್ಲ ಅಲ್ಲ ಅಲ್ಲ, ದೇಹದಲ್ಲಿ ಪರಮಾತ್ಮ ವ್ಯಾಪ್ತನಾಗಿರೋ ರೀತಿ ಬೇರೆ, ಜೀವ ವ್ಯಾಪ್ತನಾಗಿರೋ ರೀತಿ ಬೇರೆ. ಆ ಜೀವನ ವ್ಯಾಪ್ತಿ ಆಗಿದೆ. ಇವತ್ತು ಗಾಳಿ ಇದೆ, ಎಲ್ಲ ಕಡೆ ಗಾಳಿ ಇದೆ, ಈಗ ಎಲ್ಲ ಕಡೆ ಗಾಳಿ ಇದೆ, ಗೊತ್ತಾಯ್ತಾ? ಒಂದು ಕಡೆ ಇಲ್ಲ ಅಂತ ಹೇಳಾಗಿಲ್ಲ, ಎಲ್ಲ ಕಡೆ ಇದೆ. ಆದರೆ ಬೆಳಕು ಬಂದಿದೆ, ಈಗ ಲೈಟ್ ಬೆಳಕು ಇಲ್ಲಿದೆ, ಎಲ್ಲ ಕಡೆ ಟ್ಯೂಬ್ ಲೈಟ್ ಇಲ್ಲ, ಎಲ್ಲ ಕಡೆ ಟ್ಯೂಬ್ ಇಲ್ಲ, ಬೆಳಕು ಮಾತ್ರ ಇದೆ, ಗೊತ್ತಾಯ್ತಾ? ಎಲ್ಲ ಕಡೆ ಗಾಳಿ ತಾನೇ ಇದೆ, ಟ್ಯೂಬ್ ಎಲ್ಲ ಕಡೆ ಇಲ್ಲ, ಬಲ್ಬ್ ಎಲ್ಲ ಕಡೆ ಇಲ್ಲ, ಬಲ್ಬಿನ ಪ್ರಕಾಶ ಮಾತ್ರ ಎಲ್ಲ ಕಡೆ, ಗೊತ್ತಾಯ್ತಾ? ಜೀವ ಹೇಗಿದ್ದಾನೆ ಈಗ? ದೇಹದಲ್ಲಿ ಒಂದು ಕಡೆ ಇದ್ದಾನಷ್ಟೇ, ಎಲ್ಲ ಕಡೆ ಜೀವ ಇಲ್ಲ. ಆದರೆ ಅದು ಪ್ರಕಾಶದ ಎಲ್ಲ ಕಾಣುತ್ತವನು, ಗೊತ್ತಾಯ್ತಾ? ಅದೇ ಅರ್ಥ ಮಾಡ್ಕೊಂಬಿಟ್ಟು ಅದು ಪ್ರಕಾಶ ಅಂತ ಅದಕ್ಕೆ ಸರ್. ದೇವ್ರು ಹಾಗಲ್ಲ, ದೇವ್ರು ಹೇಗಿದ್ದಾನೆ ಪ್ರಕಾಶ ರೂಪದಲ್ಲಿದ್ದಾನೆ ಅಂತ ಹೇಳ್ಬಾರ್ದು. ದೇವ್ರನ್ನ ಲಕ್ಷ್ಮೀನಾರಾಯಣ ಇಬ್ಬರು ಹೇಗಿದ್ದಾರೆ ಅಂತ ಕೇಳಿದರೆ ಅವರೆಲ್ಲ ಕಡೆ ಸರ್ವತ್ರ ವ್ಯಾಪ್ತರಾಗೇ ಇದ್ದಾರೆ. ವಾಯುದೇವರು ಹಾಗಲ್ಲ, ಅವ್ರು ಹೇಗಿದ್ದಾರೆ? ಪ್ರಕಾಶ ರೂಪದಲ್ಲಿ ವ್ಯಾಪ್ತಿ ಅವರು, ಅವರು ಅಣವೇ, ಜಗತ್ತು ಎಲ್ಲ ನೋಡ್ತಾರೆ, ಒಂದು ಕಡೆ ಕೂತ್ಕೊಂಡು ಎಲ್ಲ ನೋಡ್ತಾರೆ. ಆ ಶಕ್ತಿ ಇದೆ ಲಕ್ಷ್ಮೀ, ಒಂದು ಕಡೆ ಕೊಡೋದಿಲ್ಲ. ಲಕ್ಷ್ಮೀ ಹೇಗಿದ್ದಾರೆ ಅವರು? ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಎಷ್ಟು ಸಿಂಪಲ್ ಏನು ನೀವೇ ಹೇಳಿ ನೋಡಂತ, ಇಂದ್ರಿಯ ಗೋಚರ ಎಲ್ಲರೂ ಕಾಣಬೇಕಾಗಿದೆ. ಯಾವ ರೂಪದಲ್ಲಿದ್ದರೂ ಕೂಡ ಜೀವ ಏನು? ಅಪ್ರಾಕೃತ. ಅಪ್ರಾಕೃತ ಎಲ್ಲ ಏನದು? ಅಪ್ರಾಕೃತ ಎಲ್ಲ ಅಣು, ಇನ್ವಿಸಿಬಲ್ ಅದು. ಪ್ರಕೃತ ಪ್ರಾಕೃತ ಮಾತ್ರ ವಿಸಿಬಲ್ ಅದು. ಇವತ್ತು ಜಗತ್ತು ಯಾವ ಜೀವನ ಯಾರ ಕಣ್ಣಿಗೂ ಕಂಡಿಲ್ಲ, ಎಲ್ಲರಿಗೂ ಕಾಣ್ತಿರೋದೇನು? ಅವರು ದೇಹ ಮಾತ್ರ ಕಾಣ್ತಿರೋ, ಜೀವ ಕಂಡಿಲ್ಲ. ಅದಕ್ಕೆ ಇನ್ನೊಂದು ಉತ್ತರ ಕೊಡಬೇಕು ಅವರಿಗೆ. ದೇವ್ರನ್ನ ತೋರಿಸು, ದೇವ್ರನ್ನ ತೋರಿಸು ಅಂತ ಗಲಾಟೆ ಮಾಡ್ತಾರಲ್ಲ, ಜೀವನ ತೋರಿಸು ಬಟ್ ದೇವ್ರ ಆಮೇಲೆ ತೋರಿಸೋಣಂತೆ, ಜೀವನ ತೋರಿಸೋಣಂತೆ. ಜೀವನ ತೋರಿಸ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅಂದಮೇಲೆ ಇಂದ ದೇವರು ತೋರಿಸಿ, ಜೀವ ಯಾರು ಸತ್ತಿದ್ದಾನೆ ಬರೀ ಕೆಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸಿಕ್ಕಾಬಟ್ಟೆ ಡೀಪ್ ಸ್ಲೀಪು ನೋಡಿದ್ರೆ ಸತ್ತಾ ಬರಗಿರ್ತಾರೆ ಪಾಪ. ಸತ್ತಿದ್ದಾನೆ ಬದುಕಿನ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಜೀವ ಅತೀಂದ್ರಿಯ ಕಾಣೋದು, ಬಾಡಿ ಅಷ್ಟೇನೆ, ಕೊನೆಗೆ ಅಲುಗಾಡಿಸಿ ಎಲ್ಲ ನೋಡ್ತಾರೆ, ಅದರಿಂದ ಗುರ್ತದು ಎದುರಾಗಿದ್ರೆ ಅವ ಸರಿ ಅದು. ಅರ್ಥ ಆಯ್ತಾ? ಈಗ ಅಂದರೆ ಏನರ್ಥ, ಜೀವ ಕಣ್ಣಿಗೆ ಕಾಣೋದಾಗಿದ್ರೆ ದೂರದಿಂದ ನೋಡಿ ಏನು ಹೇಳ್ಬೋದಾಗಿತ್ತು? ದೊಡ್ಡ ಡಾಕ್ಟ್ರು ತಪ್ಪು ಹೇಳ್ಬಿಡೋ ಪ್ರಸಂಗ ಉಂಟು, ತಿಳಿತಾರೆ ಸತ್ತೋಗಿದ್ದಾರೆ, ಬದುಕಿರ್ತಾರೆ ಸತ್ತೋಗಿದ್ದಾನೆ ಹೇಳ್ಬಿಟ್ಟಿರ್ತಾರೆ. ಹೌದಲ್ಲ, ಯಾಕೆ ಅಷ್ಟು ಸೂಕ್ಷ್ಮ ಅಂತ ಅರ್ಥ? ಸಾಮಾನ್ಯವಾಗಿ ಗೊತ್ತಾಗದಿರ್ತಕ್ಕಂಥ ವಿಚಾರ ಅದು. ರಾವಣ ಹನುಮಂತೇವ್ರು ಹೊಡೆದ ರಾವಣ ಬಿದ್ದು ಬಿಡ್ತಾನೆ ತಪ್ಪು ಅಂತೇಳಿ, ದೇವತೆಗಳು ಸ್ಪರ್ಧೆ ಹಾಕಿಕೊಡೋರು, ಸತ್ಯದಾನ ಬೆಟ್ಟಿಂಗ್ಸು, ಸತ್ಯದಾನದ ಕೆಲವರು ಬದುಕಿದ್ದಾನೆ ಅಂತ ಕೆಲವರು. ಯಾಕೆ? ಅವ್ರು ಆಗ ಬಿದ್ದಿದ್ದವನು, 20 ಕೈ ಚಾಚಿಕೊಂಡು 10 ರಕ್ತಕಾರದ ಬಿದ್ದಿದ್ದರಿಂದ ವ್ಯಸುವತ್ ಪಪಾತ ಅಂತ ಹೇಳ್ತಾರೆ, ಆಸ್ ಇಫ್ ಡೆಡ್ ಬಿದ್ದಿದ್ದವ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಏನಾಗಿದೆ ನಮಗಾಗಿರೋದೇನೋ? ಭ್ರಮೆಯಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ಯಾವುದದು? ಜೀವ ದೇಹದಲ್ಲಿ ಜೀವ ಕಾಣೋದೇ ಇಲ್ಲ, ದೇಹ ಕಾಣುತ್ತೆ. ಆದರೆ ಒಂದೇ ಕಡೆ ಇರೋದ್ರಿಂದ ಎರಡು ರೀತಿ ತಪ್ಪು ಮಾಡ್ತೇವೆ ನಾವು. ಒಂದು ತಪ್ಪು ಒಮ್ಮೊಮ್ಮೆ ನಾನೇ ದೇಹ ಅಂತ ಕರ್ಕೊಳ್ಳೋದು, ಅಥವಾ ಉಳಿದವರನ್ನ ಅವ್ರು ಹೋದ್ರು ಒಂದು ಬಿಡ್ತಾರೆ. ಆ್ಯಕ್ಚುಲಿ ಅವರಲ್ಲಿ ಹೋಗಿರೋದು ಯಾರು ಹೋಗಿರೋದು? ದೇಹ ನಾಶ ಆಗಿದೆ, ವ್ಯಕ್ತಿ ಹೋಗೇ ಇಲ್ಲ. ಆದ್ರೆ ಹೇಳೋದೇನಂತ ಹೋದ್ರು ಅಂತ ಹೇಳ್ಬಿಡ್ತಾರೆ. ಆ ವ್ಯವಹಾರದಲ್ಲಿ ಒಂದು ಸರಿ ಇದೆ, ಒಂದು ತಪ್ಪಿದೆ. ಹೋದ್ರು ಅಂತ ಹೇಳಿದ್ರೆ ಡೆಡ್ ಅವ್ರು ಸತ್ಯ ಹೋದ್ರು ನಾನ್ ಎಂಟಿಟಿ ಆದ್ರೂ ತಪ್ಪೆ, ಇಲ್ಲಿಂದ ಬೇರೆ ಲೋಕಕ್ಕೆ ಹೋದ್ರು ಅಂಬುದು ಕರೆಕ್ಟ್ ಅದು. ಬಟ್ ಏನ ತಪ್ಪದು, ವ್ಯಾನಿಷ್ಟ್ ಆದ್ರು ಅಂಬ ಅರ್ಥ ಇಟ್ಕೊಂಡ್ರೆ ತಪ್ಪದು. ಆ ರೀತಿ ಸರಿಯಾದ ಉಪಯೋಗ ಮಾಡ್ತಿರಬೇಕು. ಏನ ಏನ ಅಲ್ಲ ದೇಹಕ್ಕೆ ಅಲ್ಲ ಅಲ್ಲ ಇರೋದು ಫಸ್ಟ್ ಏನೋ ಏಕದೇಶ ಸ್ಥಿತತ್ವ, ಎರಡನೇದು ಹತ್ತಿರದಿಂದಾಗಿ ಹಾಲು ನೀರು ಎರಡು ಬೇರೆ ಆಗಿದ್ರು ಕೂಡ ಒಟ್ಟಿಗೆ ಇದ್ದಾಗ ಏನು ಕಾಣುತ್ತೆ ನಮಗೀಗ, ಹಾಲು ಕಂಡ ಕಾಣುತ್ತೆ. ಮೊದಲು ಹಾಲು ಕಂಡ ಕಾಣುತ್ತೆ, ನೀರು ಕಂಡ ಕಾಣುತ್ತೆ, ಯಾವ್ದು ಜಾಸ್ತಿ ಇರುತ್ತೋ ಆ ಕಂಡ ಕಾಣುತ್ತೆ. ಮತ್ತೆ ಸಮಾನ ತ್ರಿವ್ಯಾಭಿಘಾತ ಅಂತ ಹೆಸರು. ಅದು ಕನ್ಫ್ಯೂಷನ್ ಅನೇಕ ಕಾರಣಗಳಿದೆ, ಅದಕ್ಕೆ ಉಪಚಾರಕ್ಕೊಂದು ಕಾರಣ ಇದೆ. ಕನ್ಫ್ಯೂಷನ್ ಬೇರೆ, ಉಪಚಾರ ಬೇರೆ. ಗೊತ್ತಿದ್ರು ಹೇಳಿದ್ರೆ ಉಪಚಾರ, ಗೊತ್ತಿಲ್ಲದ್ರೆ ಹೇಳಿದ್ರೆ ಕನ್ಫ್ಯೂಷನ್. ಗೊತ್ತಾಯ್ತಾ, ಹಾಲು ನೀರು ಎರಡು ಒಂದೇ ಆಗಿದ್ರು ಕೂಡ ಗೊತ್ತಾಯ್ತಾ, ಕಲ್ತು ಬಿಟ್ಟಾಗ ಹಾಲು ನೀರು ಹಾಕಿದ್ದೇನೆ ಅಂತ ಗೊತ್ತು, ತಗೊಳ್ಳೋನಿಗೆ ಗೊತ್ತಿಲ್ಲ, ಕೊಡೋನಿಗೆ ಗೊತ್ತು. ಆ ಟೈಪು ಕೊಡೋನಿಗೇನು ಗೊತ್ತು, ನೀರು ಹಾಕಿದ್ದೇನೆ ಅಂತ ಗೊತ್ತು, ಅವನು ತಗೊಳ್ಳೋನಿಗೆ ಗೊತ್ತಿಲ್ಲ ಪಾಪ. ಸೊ ಇವನಿಗೆ ಉಪಚಾರದಲ್ಲಿ ಹಾಲು ಅಂತ ಕರೀತಾನೆ, ಅವನು ಗೊತ್ತಿಲ್ಲ ಹಾಲು ಅಂತ. ಇಬ್ರು ಒಂದೇ ಪದಾರ್ಥದ ಬಗ್ಗೆ, ಒಬ್ಬನಿಗೆ ಔಪಚಾರಿಕ ಪ್ರಯೋಗ, ಒಬ್ಬನಿಗೆ ಭ್ರಮೆ. ಅದೇ ರೀತಿಯೇ ಜೀವನದಲ್ಲಿ ಹಾಗಾಗ್ತಾ ಇದೆ. ಧಾರಾವಸ್ಥೆ ತಗೊಂಡು ಯಾಕೆ ಮಾಡ, ಹಾಗೇನೆ ಗೊತ್ತಾಗುತ್ತೆ ಅವ್ರಿಗೆ. ನಮಗೆ ಗೊತ್ತಾಗಬೇಕು ಅಪ್ರೋಚ, ನಮಗೆ ದೇಹ ಬೇರೆ ಅಂತ ಗೊತ್ತಿದೆ ಈಗಾಗಲೇ. ಇನ್ನೂ ಕರೆ ಅರ್ಥ ಮಾಡಿಕೊಂಡ್ರೆ ಇನ್ನೂ ಕ್ಲಿಯರ್ ಗೊತ್ತಾಗದೆ ಹೋಗುತ್ತಾ. ಹೇಳ್ತಾರೆ ಗ್ಯಾಂಗ್ರೀನ್ ಆಗಿದೆ, ಕಟ್ ಮಾಡ್ಬೇಕು ಕಾಲು ಅಂತಾರೆ. ಏನಂತಾನಾಗ, ಇದು ಸತ್ತೋಗ್ತೀರಿ, ಯಾವಾಗ ಕಟ್ ಮಾಡ್ತೀರಿ ಡೇಟ್ ಇಸ್ಕೊತಾರೆ. ಫಸ್ಟ್ ಬೇಗ ಕಟ್ ಮಾಡಿಬಿಡಿ, ಹುಡುಗ ಹೋದ್ರೆ ಕಷ್ಟ ಅಂತೇಳಿ ಡೇಟ್ ತಗೊಂಡು ಕಟ್ ಮಾಡಿ ದುಡ್ಡು ಕೊಟ್ಟು ಬರ್ತಾನೆ. ಅದಕ್ಕೆ ಏನು ಗೊತ್ತಿದೆ ಅವನಿಗೀಗ, ಅದು ಬೇರೆ ಅಂತ ಗೊತ್ತಾಗ್ಬಿಟ್ಟಿದೆ. ಅರ್ಥ ಆಯ್ತಾ? ಅದನ್ನ ಇಲ್ಲರೂ ಹೇಳ್ತೀನಿ, ಅಪರೋಕ್ಷ ಜ್ಞಾನ ಆಗ್ಬೇಕು. ಅದಕ್ಕೆ ಏನು ಬೇಕಾಯ್ತು, ಈಗ ಗ್ಯಾಂಗ್ರೀನ್ ಬಂದರೆ ಸಾಕು, ಅಪರೋಕ್ಷ ಜ್ಞಾನ ಬೇಕಾಗಿಲ್ಲ. ಅಪರೋಕ್ಷ ಜ್ಞಾನದಲ್ಲಿ ಆ್ಯಕ್ಚುಲಿ ಕಾಣೋದೇನು, ದೇವರೇ ಕಾಣ್ತಾನೆ, ಅದು ಇಂಪಾರ್ಟೆಂಟ್. ಬರೀ ದೇಹ ಬರೀ ಜೀವ ಕಾಣ್ತಿತ್ತಲ್ಲ, ದೇವರು ಕಾಣಲಿಕ್ಕೆ ಶುರು ಮಾಡ್ತಾನೆ, ಅದು ಅಪರೋಕ್ಷ ಜ್ಞಾನ. ಎಲ್ಲಿ ಪ್ರತ್ಯಕ್ಷ ಜ್ಞಾನ ಅಂತ ಕರಿತೀವೋ, ಜೀವನ ನೋಡಿದ್ರೆ ಪ್ರತ್ಯಕ್ಷ ಜ್ಞಾನ ಅಲ್ಲ, ದೇವ್ರನ್ನದಾಗ. ತಮಾಷೆ ಅಂದರೆ ದೇವ್ರು ನೋಡ್ತಿರಕ್ಕೆ ತನ್ನ ಸ್ವರೂಪನೂ ಗೊತ್ತಾಗೋದ್ರಿಂದ ಎರಡು ಒಟ್ಟಿಗೆ ಗೊತ್ತಾಗುತ್ತೆ. ಅದೇ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಕರಿತೇವಲ್ಲ, ತಾನು ಪೂರ್ತಿ ಗೊತ್ತಾಗ್ಬಿಡ್ತಾನೆ. ಜೀವಾಚ್ಛಾದಿಕ ಹೊರಟೋಯ್ತು, ದೇವ್ರ ಪೂರ್ತಿ ಗೊತ್ತಾಗೋದಿಲ್ಲ, ಸ್ವಲ್ಪ ಸರಿ ತೋರಿಸಿದ್ರೆ ಎಷ್ಟೋ ಅಷ್ಟೇ. ವ್ಯಾಘುಟ್ಯ ಅಂತ ಕರೆದಿದ್ದಾನೆ. ಹೌದೌದು, ದೇಹದಲ್ಲಿರ್ತಾನೆ. ಹೃದಯ ಅಂದ್ರೆ ಈ ಹೃದಯ ಅಲ್ಲ, ಹಾಲ್ಟ್ ಅಲ್ಲ. ಹೃದಯ ಅಂಬೋದು ಅದು ಮೈಂಡ್, ಅದು ಮೈಂಡಿನ ಸೂಕ್ಷ್ಮ ಭಾಗದಲ್ಲಿ ಜೀವ ಒಂದು ಕಡೆ ಇತ್ತು. ಎಲ್ಲ ಇದು ಪ್ರಕಾಶ ಉಳಿದೆಲ್ಲ ನೋಡ್ತಿರ್ತಾನೆ ಅಷ್ಟೇ. ಎಲ್ಲಿ ಹಾಕಿದ್ರೆ ಪೂರ್ತಿ ಬೆಳಕು ಬರುತ್ತೆ ಅಂತ ದೇವ್ರಿಗೆ ಗೊತ್ತು. ಗೊತ್ತ, ಹೃದಯ ಅಂದ್ರೆ ಈ ಹಾರ್ಟ್ ಅಲ್ಲ, ನೆನಪಿರಲಿ. ಫಿಸಿಕಲ್ ಹಾರ್ಟ್ ಬೇರೆ, ನಮ್ಮ ಸ್ಪಿರಿಚುವಲ್ ಹಾರ್ಟ್ ಬೇರೆ. ಸ್ಪಿರಿಚುವಲ್ ಹಾರ್ಟಲ್ಲಿ ಜೀವ ಇರೋದು, ಫಿಸಿಕಲ್ ಹಾರ್ಟಲ್ಲಿ ಇಲ್ಲ. ಹಾರ್ಟನ್ನೇ ಚೇಂಜ್ ಮಾಡಕ್ಕೆ ಬರುತ್ತೆ, ಗೊತ್ತಾಯ್ತಾ? ಇಟ್ಬಿಟ್ರೆ ಮತ್ತೆ ಬದುಕ್ತಾನೆ. ಮತ್ತೆ ಅಂದಮೇಲೆ ಇನ್ನೊಬ್ರು ಹಾರ್ಟ್ ಅದೇ ಆ್ಯಕ್ಚುಲಿ ಜೀವ, ಅವನೇ ತಾನೇ ಅಂತ ಅನುಭವಕ್ಕೆ ಬಂದ್ಬಿದ್ದೆ ಈಗಾಗಲೇ. ದೇರ್ಫೋರ್ ಹೃದಯ ಚೇಂಜ್ ಮಾಡಿದ ತಕ್ಷಣ ಏನಾಗಲಿಲ್ಲ, ಜೀವ ಚೇಂಜ್ ಆಗಲಿಲ್ಲ. ದೇರ್ಫೋರ್ ಹೃದಯ ಈ ಹೃದಯ ಅಲ್ಲ, ನಾಡಿಗಳು ಈ ನಾಡಿಗಳಲ್ಲ. ಈ ಆಯುರ್ವೇದದ ನಾಡಿ ಬೇರೆ, ಸುಷುಮ್ನಾದಿ ನಾಡಿಗಳು ಬೇರೆ, ಈ ನರ್ವ್ಸ್ ಬೇರೆ. ನರ್ವ್ಸ್ ಫಿಸಿಕಲ್, ಅದು ನಾಡಿಗಳು ಸ್ವಲ್ಪ ಇಂಟೀರಿಯರ್ ಹೋಗ್ತಾರೆ. ಆ ಸುಷುಮ್ನಾದಿ ನಾಡಿಗಳು ಪೂರ್ತಿ ಸ್ಪಿರಿಚುವಲ್, ಕಣ್ಣಿಗೆ ಕಾಣದೇ ಇಲ್ಲವು. ಅದು ವ್ಯತ್ಯಾಸ, ಇದು ಹೇಗೋ ಅದಾಗಿ ಬಾಡಿ ಮಾಡಿ ಎಲ್ಲದರಲ್ಲೂ ಕೂಡ ವ್ಯತ್ಯಾಸಗಳು ಉಂಟು. ಯಾರು ಎಲ್ಲಿ ಸ್ವರೂಪ, ಸ್ವರೂಪ ಅಂದ್ರೆ ಹಾಗಲ್ಲ, ಸ್ವರೂಪ ಅಂದ್ರೆ ಅರ್ಥ ಆಗಲ್ಲ. ಜೀವ ದೇಹ ಬೇರೆ. ಈಗ ಜೀವ ಒಂದು ಹೇಳಿದ್ನಲ್ಲ, ಒಂದು ಕಡೆ ಲೈಟ್ ಹಾಕ್ಬೇಕೀಗ. ಆ ಎಕ್ಸ್ಪರ್ಟಿಗೆ ಗೊತ್ತಿರೋದು, ಎಲ್ಲಿ ಲೈಟ್ ಹಾಕಿದರೆ ಇಡೀ ಹಾಲು ಕವರ್ ಆಗುತ್ತೆ. ಎಲ್ಲಿ ಕವರ್, ಇವತ್ತು ಎಲ್ಲಿ ಸ್ಪೀಕರ್ ಇಟ್ಟರೆ ಎಲ್ಲರೂ ಕೇಳಿಸುತ್ತೆ, ಅದು ಆಲ್ಟ್. ಅದು ಎಲ್ಲೆಲ್ಲ ಇಟ್ಟರೆ ಕೇಳಿಸೋದಿಲ್ಲ, ಯಾಕೋ ಬರುತ್ತೆ, ಏನೋ ಆಗ್ತಿರುತ್ತೆ. ಅದೇ ರೀತಿಯೇ ಎಲ್ಲಿ ಬೆಳಕಿರಬೇಕು, ಭಾಳ ಬಡವರಿರ್ತಾರೆ, ಒಂದೇ ಲೈಟ್ ಹಾಕಬೇಕು, ಮಧ್ಯೆ ಹಾಕಿಬಿಡ್ತಾರೆ, ಏನಾಗುತ್ತೆ, ಅದು ಎರಡು ಕಡೆಗೂ ಬರ್ತಾ ಇರುತ್ತೆ. ಅದು ದೆಹಲಿ ದೀಪ ನ್ಯಾಯ ಅಂತ ಹೆಸರು ಅದಕ್ಕೆ. ಇನ್ನು ಕೆಲವು ಫೋಕಸ್ ಮಾಡಿಬಿಡೋಗ್ತಾರೆ, ಅವೆಲ್ಲ ಆಲ್ಟ್. ಅದು ದೇವ್ರು ಏನು ಮಾಡಿದ್ದೇನೆ, ಈಗ ಜೀವನ ಎಲ್ಲಿಟ್ಟರೆ ಇಡೀ ದೇಹದ ಅನುಭವ ಬರಬೇಕು ಅವನಿಗೆ, ಅಂತಲ್ಲಿ ದೇವರಿಟ್ಟೆ. ಅದು ಯಾವ ಜಾಗದ ಸ್ಪಿರಿಚುವಲ್ ಹಾಲ್ಟ್ ಅಂತ ಕರಿತೀವಲ್ಲ, ಅದು ಆ ಜಾಗ, ಅಲ್ಲಿ ದೇವರಿಟ್ಟಿದ್ದಾನೆ. ಆದ್ರಿಂದ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಉಳಿದ ಕಡೆಯೆಲ್ಲ ಬಂದಿರೋದೇನಂತ ಕೇಳಿದ್ರೆ, ಆ ಕನೆ ಪ್ರಕಾಶ ದ್ವಾರ ಅವನಿಗೆ ಕನೆಕ್ಷನ್ ಅಷ್ಟೇ, ಡೈರೆಕ್ಟ್ ಕನೆಕ್ಷನ್ ಅಲ್ಲ. ಇರೋ ಹೃದಯದಲ್ಲಿ ಮಾತ್ರ ಡೈರೆಕ್ಟ್ ಆಗಿರ್ತಾನೆ. ಬಟ್ ನೆನ್ಪಿಟ್ಕೊಂಡು ಈ ಹೃದಯಕ್ಕೂ ಆ ಹೃದಯಕ್ಕೂ ಸಂಬಂಧ ಇಲ್ಲ. ದೇಹಾತ್ಮನೋಪಿ ಏಕದೇಶ ತತ್ವಾದಿ ಸಾದೃಶ್ಯಮಸ್ತೇ ವಾ ಭಿನ್ನಯೋಹೋ ತಂತುಪಟಯೋಹೋ ಏಕದೇಶ ಸ್ಥಿತತ್ವಂ ಯಥಾ ವಸ್ತುತಃ ಕಲಿಗಿರಲಿ. ನಾಳೆ ದಿವಸ ಅದು ದೊಡ್ಡ ಪ್ರಶ್ನೆ ಅರ್ಥ ಆಗಲಿ. ಫಸ್ಟ್ ಈಗ ಪ್ರಶ್ನೆ ಅರ್ಥ ಆಯ್ತಲ್ಲ. ಈಗ ಒಂದು ಪ್ರಶ್ನೆ ಏನು, ದೇಹವೇ ಆತ್ಮ ಅಂತ ಭ್ರಮೆ ಇದೆ ಯಾಕೆ ಅಂತ ಕೇಳಿದರೆ, ಅದು ಭ್ರಮೆ ಅಲ್ಲ, ಅದು ಉಪಚಾರ ಪ್ರಯೋಗ ಅಂತ ಹೇಳ್ಬಿಟ್ಟು ಅದಷ್ಟು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮುಂದಿನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಏನೇನೋ ಬೇರೆ ಕೇಸೆಲ್ಲ ತೊಗೊಂಡು ಅದು ಸಾಲ್ವ್ ಮಾಡಿ ಕೊನೆಗೆ ವಾಪಸ್ ಎಲ್ಲಿ ಬರ್ತಾರೆ, ಜಗತ್ಸತ್ಯತ್ವ ಒಪ್ಪಲೇಬೇಕು ಅಂತ ಹೇಳಿ. ಓಂ ಜನ್ಮ ನಾಳೆ ಭಾಗವತ ಒಂದೇ, ನಾಳೆ ಅಮಾವಾಸ್ಯೆ ಭಾಗವತ ಒಂದೇ. ಓಂ ಸರ್ವೇಂದ್ರಿಯ ಇದು ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್.